హరి ఓం శ్రీ గురుభ్యో నమ. అభ్రమం భంగరయితం అజడం విమలం సదా ఆనందతీర్థమతలం భజే తాపత్రయాపహం మిథ్యా సిద్ధాంత దుధ్వాంత విధ్వంసక్షణ జయతీర్థాక తన్నిర్భాసతాం నోహృదంబరే అర్తికల్పితకల్పోయం ప్రత్యర్థి గజకేసరి వ్యాసతీర్థ గురుర్భూయాద్ అస్మదిష్టాత సిద్ధయే తపో విద్య విరక్త్యాది సద్గుణౌగా కరానహం వాదిరాజ గురున్ వందే హయగ్రీవదాశ్రయాన్ పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాది ధ్వాంతరవే వైష్ణవేందీవరేందవే శ్రీ రాఘవేంద్ర గురువే నమో అత్యంత దయాళవే ఆపాదమౌళి పర్యంతం గురూణామాక్తిం స్మరే తేన విఘ్నః ప్రణశ్యంతి సిద్ధించ మనోరథాః. హరిః ఓం శ్రీ గురుభ్యో నమః. ನಾವು ಹರಿಕಥಾಮೃತ ಸಾರದಲ್ಲಿ ಗುಣತಾರತಮ್ಯಸಂಧಿ ಮಾಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ತಾರತಮ್ಯ ಗುಣತಾರತಮ್ಯ ಸಂಧಿಯಲ್ಲಿ ಇದು 18ನೇ ಪದ್ಯ, ಅದನ್ನು ನೋಡಿದ್ದೀವಿ. ಸತ್ವಸತ್ವರು ಸತ್ವರಾಜಸ ಸತ್ವತಾಮಸ ಮೂವರು ರಜಸತ್ವಾಧಿಕಾರಿಗಳು, ರಜಸತ್ವರು ಅಧಿಕಾರಿಗಳು, ಭಗವದ್ಭಕ್ತರೆನಿಸುವರು, ನಿತ್ಯಬದ್ಧರು, ರಜೋರಜರು, ಉತ್ಪತ್ತಿ ಭೂ ಸ್ವರ್ಗದೊಳು ನರಕದಿ ಪೃಥ್ವಿಯೊಳು ಸಂಚರಿಸುತ್ತಿಪ್ಪರು ರಜಸ್ತಾಮಸರು ಅಂಥೇಳಿ ಸತ್ವರಜಸ್ತಮೋ ಗುಣಗಳು. ಭಗವಂತ ನಮ್ಮನ್ನು ಈ ಸೃಷ್ಟಿಗೆ ತಗೊಂಡು ಬಂದಾಗ ಈ ಮೂರು ಗುಣಗಳು ಪ್ರಕೃತಿಯಲ್ಲಿ ಇದೆ, ನಮ್ಮ ಸ್ವಭಾವದಲ್ಲಿ ಇದೆ. ನಮ್ಮ ಸ್ವಭಾವದಲ್ಲಿರುವಂತಹ ಸತ್ವರಜಸ್ತಮೋ ಗುಣಗಳು ಅವು ಸೂಕ್ಷ್ಮವಾದದ್ದು, ಅಂದರೆ ಇವು ಪ್ರಕೃತಿಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಅದು ಹೇಗಿರುತ್ತೆ ಅನ್ನುವ ಆ ದೃಷ್ಟಿಕೋನದಿಂದ ಹೇಳಬಹುದು. ಅಂದರೆ ಸತ್ವ ಜೀವರಾಶಿಗಳು ಸತ್ವ ಪ್ರಕೃತಿಯಲ್ಲಿ ಸಾತ್ವಿಕ ಗುಣ ಇದ್ದಾಗ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಸತ್ವ ಜೀವರಾಶಿಗಳು ಸ್ವಲ್ಪ ಅವರಲ್ಲಿ ರಾಜತಾಂಸ ಮಿಶ್ರ ಇದ್ದರೆ ಅವರು ರಜಸ್ತಮೋ ಗುಣಗಳಿಗೆ ಅದಕ್ಕೂ ರಿಯಾಕ್ಟ್ ಆಗ್ತಾರೆ. ಆದರೆ ಇವೆಂಚುವಲ್ ಆಗಿ ಅವರು ಮೋಕ್ಷಕ್ಕೆ ಹೋದಾಗ ಅವರ ಗುಣಗಳಿಗೆ, ಸ್ವಭಾವ ಗುಣದಲ್ಲಿ ಇದ್ದ ಲಕ್ಷಣಗಳಿಗೆ ಅನುಗುಣವಾಗಿ ಅವರು ಮೋಕ್ಷಕ್ಕಾಗಲಿ, ನಿತ್ಯ ಸಂಸಾರಕ್ಕಾಗಲಿ, ನರಕ ಅಂಧ ತಮಸ್ಸಿಗಾಗಲಿ ಹೋಗುವುದು ಅನ್ನುವುದು ಅವರ ಸ್ವಾಭಾವಿಕ ಗುಣಕ್ಕೆ ತಕ್ಕಂತೆ ಇರುತ್ತೆ. ಈ ಸ್ವಾಭಾವಿಕ ಗುಣ ಹೇಗಿರುತ್ತೆ ಅನ್ನುವುದು ತಿಳ್ಕೊಳ್ಳುವುದು ಬಹಳ ಕಷ್ಟ. ಅದನ್ನು ನಾವು ಹೇಗೆ ತಿಳ್ಕೋಬೇಕಾಗಿ ಬರುತ್ತೆ ಅಂತ ಹೇಳಿದರೆ, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಪ್ರಕೃತಿಯಲ್ಲಿರುವ ಸತ್ವರಜಸ್ತಮೋ ಗುಣಗಳಿಗೆ, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನುವ ಅದರ ಆಧಾರಕ್ಕೆ ನಾವು ತಿಳ್ಕೋಬೇಕಾಗಿ ಬರುತ್ತೆ. ಈ ವಿಧವಾಗಿ ಸತ್ವಸತ್ವ ಈ ಮತ್ತು ಸತ್ವ ಅಂದರೆ ಕೇವಲ ಸತ್ವ ಇರೋದಿಲ್ಲ, ಮಿಶ್ರ ಆಕ್ಚುಲಿ ಅಪ್ ಟು 4 ಲೆವೆಲ್ಸ್ ಹೋಗ್ತಾರೆ. ಸತ್ವ 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 ಸತ್ವ, ಇದು ಶುದ್ಧ ಸತ್ವ, ಇದು ಬ್ರಹ್ಮವಾಯುಗಳು, ಈ ವಿಧವಾಗಿರುವಂತಹವರು. ಅವರು ಪ್ರಕೃತಿಯಲ್ಲಿರುವಂತಹ ರಜಸ್ತಮೋ ಗುಣಗಳಿಗೆ ರಿಯಾಕ್ಟೇ ಆಗುದೇ, ಯಾವತ್ತೂ ಅವರಿಗೆ ಮನೋವಿಕಾರವನ್ನುವುದೇ ಇಲ್ಲ. ಪರಶುಕ್ಲತ್ರಯರಾಗಿರ್ತಾರೆ ಅವರು, ಪರಶುಕ್ಲತ್ರಯರಲ್ಲಿ ಒಬ್ಬರು. ಈ ವಿಧವಾಗಿರುವಂತಹ ಬ್ರಹ್ಮವಾಯುಗಳು ಅವರು ಸತ್ವಸತ್ವ ಸತ್ವಸತ್ವ ಅಂಥೇಳಿ ಈ ವಿಧವಾಗಿ, ಮತ್ತು ಸತ್ವಸತ್ವ ಸತ್ವ ರಜೋಗುಣ, ಸತ್ವಸತ್ವ ಸತ್ವ ತಮೋ, ಈ ವಿಧವಾಗಿ ನೋಡ್ತಾ ಹೋದರೆ 3 ಪಾಸಿಬಿಲಿಟೀಸ್ ಸತ್ವ ರಜಸ್ತಮೋ ಗುಣಗಳು, 4 ಲೆವೆಲ್ಸ್ ಅಂದರೆ 3 to the power of 4 ಅಂದರೆ 81 ಪಾಸಿಬಿಲಿಟೀಸ್ ಆರ್ ದೇರ್. ಇಫ್ ವಿ ಲಿಸ್ಟ್ ಔಟ್ ಸತ್ವಸತ್ವ ಸತ್ವಸತ್ವ, ಸತ್ವಸತ್ವ ಸತ್ವ ರಜೋ, ಸತ್ವಸತ್ವ ಸತ್ವ ತಮೋ, ಈ ವಿಧವಾಗಿ ಲಿಸ್ಟ್ ಮಾಡ್ತಾ ಹೋದರೆ 81 ಪಾಸಿಬಿಲಿಟೀಸ್ ಬರುತ್ತೆ. ಕೊನೆಗೆ ಬರುವಂತಹದ್ದು ತಮೋ 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 ಗುಣ. ಇದು ಕಲಿಪುರುಷ ಸೇರಿದಂತಹದ್ದು ತಮೋ 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 ಗುಣ. 4 ಲೆವೆಲ್ಸ್ ನಲ್ಲಿ ತಮೋ ಗುಣ ಇರುವಂತಹವನು ಕಲಿಪುರುಷ. ಈ ವಿಧವಾಗಿ ಅನೇಕ ಜೀವರಾಶಿಗಳು, ಮುಕ್ತಿಯೋಗ್ಯರಾದಂತಹ ಮನುಷ್ಯರು ಯಾರಿದ್ದಾರೋ ಅವರು ರಜಸತ್ವಕ್ಕೆ ಸೇರಿದವರು. ಅಂದ್ರೆ ರಜಸತ್ವ ಸತ್ವಸತ್ವ, ರಜಸತ್ವ ಸತ್ವತಮ, ಈ ವಿಧವಾಗಿ 4 ಲೆವೆಲ್ಸ್ ಹೋಗುತ್ತೆ. ಈ ವಿಧವಾಗಿ ಹೋಗುವಂತಹ ಅವರು, ಅವರು ಮನುಷ್ಯರಲ್ಲಿರುವ ಅವರು, ಅವರು ರಜಸತ್ವ ಸತ್ವರು ಅಂತ ಕರೆಯಲ್ಪಡುತ್ತಾರೆ. ಸತ್ವಸತ್ವ ಸತ್ವರಾಜಸ ಸತ್ವತಾಮಸ ಈ 3 ಕ್ಯಾಟಗರೀಸ್, ಈ 3ನಲ್ಲಿ ಮತ್ತು ಸಬ್ ಕ್ಯಾಟಗರೀಸ್ ಬೇಕಾದಷ್ಟು ಬರುತ್ತೆ. ಒಟ್ಟಿಗೆ ಈ 3 ಪ್ಲಸ್ ಅದರಲ್ಲಿ ಬರುವಂತಹ ಸಬ್ ಕ್ಯಾಟಗರೀಸ್ ಎಲ್ಲ ತಗೊಂಡ್ರೆ ಅವರೆಲ್ಲರೂ. ಅದೇ ವಿಧವಾಗಿ ರಜಸತ್ವ, ರಜಸತ್ವದಲ್ಲಿ ಮತ್ತು ಸಬ್ ಕ್ಯಾಟಗರೀಸ್ ಬರುತ್ತೆ. ಆ ಸಬ್ ಕ್ಯಾಟಗರೀಸ್ ಎಷ್ಟು ಬರುತ್ತೆ ಎಗೈನ್ ಅಲ್ಲಿ ಮತ್ತು 3 × 3 9 ಕ್ಯಾಟಗರೀಸ್ ಬರುತ್ತೆ ರಜಸತ್ವದಲ್ಲಿ. ಈ ವಿಧವಾಗಿ ಇರುವಂತಹ ರಜಸತ್ವದಲ್ಲಿರುವಂತಹ ಮನುಷ್ಯ, ಮುಕ್ತಿಯೋಗ್ಯರಾದಂತಹ ಮನುಷ್ಯ ಯಾರಿದ್ದಾರೋ ಅವರು, ಈ ವಿಧವಾಗಿ ಈ 4 ಜನ ಕೂಡ ಭಗವದ್ ಭಕ್ತರಾಗಿರ್ತಾರೆ. ಅಂದರೆ ಮನುಷ್ಯರಲ್ಲಿ ಯಾರಾದರೆ ಭಗವದ್ ಭಕ್ತರಾಗಿದ್ದಾರೋ ಅವರು ರಜಸತ್ವ ಆ ಕ್ಯಾಟಗರಿಗೆ ಸೇರಿದವರಾಗಿದ್ದಾರೆ. ದೇವತೆಗಳೆಲ್ಲ ಸತ್ವಸತ್ವ ಸತ್ವರಾಜಸ, ಅಂದರೆ ಈ ಸತ್ವಸತ್ವ ಸತ್ವರಾಸ ಅನ್ನುವುದರಲ್ಲಿ ಕ್ಯಾಟಗರೀಸ್ ನಲ್ಲಿ ಬರುವಂತಹವರು, ಉತ್ತಮರಾದ ದೇವತೆಗಳು ಯಾರಿದ್ದಾರೋ ಅವರು ಸತ್ವಸತ್ವಕ್ಕೆ ಸೇರಿದವರು. ಅದೇ ವಿಧವಾಗಿ ಸತ್ವರಾಸ ಕ್ಯಾಟಗರಿನಲ್ಲಿರುವವರು ಯಾರು ಅಂತ ಹೇಳಿದರೆ, ಅವರು ಸತ್ವರಾಸ ಕ್ಯಾಟಗರಿನಲ್ಲಿರುವಂತಹ ಅವರು ಸತ್ವಗುಣ ಪ್ರಾಚುರ್ಯ ಇದ್ದು ಅವರು ಅಜಾನಜರ ಮೊದಲುಕೊಂಡು ದೇವಗಂಧರ್ವದವರೆಗೂ ಇರುವಂತಹ ಅವರು, ಅವರು ಸತ್ವ ರಾಜಸಕ್ಕೆ ಸೇರಿದಂತಹವರು, ಸತ್ವ ತಾಮಸಕ್ಕೆ ಸೇರಿದಂತಹವರು ಅಂತ ಹೇಳಿದರೆ ಇವರು ನಿರಂಶರಾದಂತಹ ಮನುಷ್ಯ ಗಂಧರ್ವರಂತ ಹಿಡ್ಕೊಂಡು ಅರುವಂತ ಇರುವಂತಹ ಅವರು, ಅವರೆಲ್ಲರೂ ಕೂಡ ಅವರು ಸತ್ವ ತಾಮಸಕ್ಕೆ ಸೇರಿದಂತಹ ಅವರು. ಮುಕ್ತಿಯೋಗ್ಯರಾದಂತಹ ಮನುಷ್ಯರು ಯಾರಿದ್ದಾರೋ ಅವರು ರಜಸತ್ವಕ್ಕೆ ಸೇರಿದಂತಹವರು, ಅವರು ಮನುಷ್ಯರಿಂದ ತೃಣಾಂತವರೆಗೂ ಮುಕ್ತಿಯೋಗ್ಯರ. ಈವನ್ ಗ್ರಾಸ್, ಗ್ರಾಸ್ನಲ್ಲಿರುವಂತಹ ಒಂದು ಜೀವ ಕೂಡ ಮೋಕ್ಷಕ್ಕೆ ಹೋಗಬಹುದು. ಅದು ಯಾವಾಗಾದರೆ ಅವರಿಗೆ ಸಾತ್ವಿಕ ಗುಣವಿದ್ದರೆ ಅವರು ಮೋಕ್ಷ ಯೋಗ್ಯರಾಗುತ್ತಾರೆ. ಈ ವಿಧವಾಗಿ ರಜಸತ್ವಕ್ಕೆ ಸೇರಿದಂತಹ ಕ್ಯಾಟಗರಿ ಅವರು, ಅವರು ಮುಕ್ತಿಯೋಗ್ಯರಾಗಿದ್ದಾರೆ. ಇವರನ್ನು ಭಗವದ್ಭಕ್ತರು ಅಂತ ಕರೆದಿದ್ದಾರೆ. ಅದಾದ ಮೇಲೆ ನಿತ್ಯಬದ್ಧರು ರಜೋರಜರು ಅಂತೇಳಿ, ರಜೋರಜ ಕ್ಯಾಟಗರಿನಲ್ಲಿರುವಂತಹ ಅವರು ಅಗೇನ್ ನೈನ್ ಕ್ಯಾಟಗರಿ, ರಜೋರಜೋ ಸತ್ ರಜಸತ್ವ, ಇಲ್ಲ ರಜೋರಜೋ ಸತ್ವಸತ್ವ, ರಜೋರಜೋ ತಮಸ್ಸತ್ವ, ಈ ವಿಧವಾಗಿ ಕ್ಯಾಟಗರೀಸ್ ಹಾಕಿಕೊಂಡ್ರೆ 9 ಕ್ಯಾಟಗರೀಸ್ ಬರುತ್ತೆ, 9 ಕ್ಯಾಟಗರೀಸ್. ಈ 9 ಕ್ಯಾಟಗರೀಸ್ ನಲ್ಲಿರುವಂತಹ ಅವರು ಇವರು ರಜೋರಜ, ಮೇನ್ ಆಗಿ ರಜೋರಜ ಅಂದ್ರೆ ಲೆವೆಲ್ 1 ಲೆವೆಲ್ 2 ರಜೋರಜ, ಲೆವೆಲ್ 3 ಲೆವೆಲ್ 4 ಅದು ಸತ್ವ ಆಗಬಹುದು, ರಜ ಆಗಬಹುದು, ತಮಸ್ ಆಗಬಹುದು, ಏನಾದರೂ ಆಗಬಹುದು. ಈ ವಿಧವಾಗಿರುವಂತಹ 9 ಕ್ಯಾಟಗರಿನಲ್ಲಿರುವಂತಹ ಅವರು ನಿತ್ಯ ಸಂಸಾರಿಗಳು, ಇಲ್ಲ ನಿತ್ಯಬದ್ಧರು ಅಂತ ಕರೆಯಲ್ಪಡುತ್ತಾರೆ. ಅವರು ಉತ್ಪತ್ತಿ ಭೂ ಸ್ವರ್ಗದೊಳು ನರಕದಿ ಪೃಥ್ವಿಯಲು ಸಂಚರಿಸುತ್ತಿಪ್ಪರು ರಜಸ್ತಾಮಸರು ಅಂತೇಳಿ. ಈ ವಿಧವಾಗಿ ಉತ್ಪತ್ತಿ ಭೂ ಸ್ವರ್ಗದಲ್ಲಿ ನರಕದಲ್ಲಿ ಪೃಥ್ವಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇವರನ್ನು ರಜಸ್ತಾಮಸರು ಅಂತ, ರಜಸ್ತಾಮಸರು ಅಂತ ಹೇಳಿದ್ರೆ ಇವರು ಇವೆಂಚುಯಲ್ ಆಗಿ ಅನ್ನ ತಮಸ್ಸಿಗೆ ಹೋಗುವಂತಹವರಾಗಿದ್ದಾರೆ. ಈ ವಿಧವಾಗಿರುವಂತಹ ರಜಸ್ತಾಮಸರಿದ್ದಾರೆ. ಅದಾದ ಮೇಲೆ ಮುಖ್ಯವಾಗಿ ಮೋಕ್ಷ ಅನ್ನ ತಮಸ್ಸಿಗೆ ಹೋಗುವವರು ಹೇಗಿರ್ತಾರೆ ಅನ್ನೋದು ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಹೇಳ್ತಾರೆ. ಆ ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಬರುವಂತಹ ಅವರು, ಅವರನ್ನು ತಮೋ ಗುಣಕ್ಕೆ ಮೇನ್ ಲೆವೆಲ್ 1 ತಮಸ್ಸು ಇರುವಂತಹವರು, ಅವರೆಲ್ಲರೂ ಕೂಡ ತಮೋಯೋಗ್ಯರಾಗಿದ್ದಾರೆ. ಅಂದ್ರೆ ಲೆವೆಲ್ 1 ನಲ್ಲಿ ತಮಸ್ಸು ಗುಣ ಯಾರಿಗಿರುತ್ತೋ ಅವರು ಎಲ್ಲರೂ ಕೂಡ ಅಂಧ ತಮಸ್ಸಿಗೆ ಹೋಗುತ್ತಾರೆ ಅಂತೇಳಿ. ಆದ್ರೆ ಅವರು ಸಾಧನೆ ಮಾಡ್ತಾ ಇವೆಂಚುಯಲ್ ಆಗಿ ಗುಡ್ ಆಗಬಹುದಲ್ಲವಾ ಅನ್ನುವ ಸಂಶಯ ಎಲ್ಲಾ ಜನಕ್ಕೆ ಬರುತ್ತೆ. ಆದ್ರೆ ಅದು ಸ್ವಭಾವದಲ್ಲಿಯೇ ಅವರಲ್ಲಿ ಕೆಟ್ಟ ಗುಣ. ಉದಾಹರಣೆಗೆ ಕಲಿಪುರುಷ, ಕಲಿಪುರುಷ ಸಾಧನೆ ಮಾಡ್ತಾ ಮಾಡ್ತಾ ಒಂದಿನ ಒಳ್ಳೆಯವನಾಗ್ತಾನೆ ಅಂತ ನಾವು ಭಾವನೆ ಮಾಡಲಿಕ್ಕೆ. ತೆಲುಗಿನಲ್ಲಿ ಒಂದು ಪ್ರಾವರ್ಬ್ ಇದೆ, ಎಲುಕ ತೋಕನು ಪಟ್ಟಿ ಎನ್ನಾಳು ಉತುಕಿನ ನಲುಪು ನಲುಪೇ ಗಾನೆ ತೆಲುಪುಗಾದಯ್ಯ ಅಂತೇಳಿ ಹೇಳ್ತಾರೆ. ಈ ವಿಧವಾಗಿ ಯಾರಾದರೆ ಸ್ವಭಾವದಲ್ಲಿಯೇ ಕೆಟ್ಟ ಗುಣ ಇದ್ದರೆ ಅವರು ಇವೆಂಚುಯಲ್ ಆಗಿ ಒಳ್ಳೆಯವರಾಗುವುದು ಅನ್ನೋದು ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದ ಈ ವಿಧವಾಗಿರುವಂತಹ ತಮಸ್ಸೆ ಪ್ರಧಾನವಾಗಿರುವಂತಹ ಕಲಿಪುರುಷ ಮುಂತಾದವರು, ಅವರು ಯಾವತ್ತೂ ಕೂಡ ಮೋಕ್ಷಕ್ಕೆ ಹೋಗುವ ಪ್ರಸಕ್ತಿಯೇ ಬರೋದಿಲ್ಲ. ಅವರು ನಿತ್ಯ ಸಂಸಾರಗಳು ಅಲ್ಲ, ಅವರು ತಮೋಯೋಗ್ಯರೇ ಆಗಿದ್ದಾರೆ. ಅಂತಹ ಅವರ ಕ್ಯಾಟಗರಿ ಹೇಗಿರುತ್ತೆ, ಅವರು ಎಂತಹವರು ಅನ್ನುವ ವಿಷಯವನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತಮಸ್ಸಾತ್ವಿಕ ರೆನಿಸಿಕೊಂಬರು ಅಮಿತನಾಖ್ಯಾತ ಅಸುರಗಣವಿದೆ, ತಮೋರಾಸ ವೆನಿಸಿಕೊಂಬರು ದೈತ್ಯ ಸಮುದಾಯ, ತಮಸ್ತಾಮಸ ಕಲಿಪುರಂಧ್ರಿಯು ಅಮಿತ ದುರ್ಗುಣ ಪೂರ್ಣ ಸರ್ವಾಧಮರೊಳು ಅಧಮಾಧಮ ದುರಾತ್ಮನು ಕಲಿ ಎನಿಸಿಕೊಂಬ ಅಂತೇಳಿ ಕಲಿಪುರುಷನ ಒಂದು ವಿಚಾರವನ್ನು ಹುಟ್ಟಿಕೊಂಡು, ಮುಖ್ಯವಾಗಿ ದೈತ್ಯರ ಒಂದು ಅಂದ್ರೆ ಇವರು ಸ್ವಭಾವದಲ್ಲಿಯೇ ದೈತ್ಯ, ದೈತ್ಯ ವಂಶದಲ್ಲಿ ಹುಟ್ಟಿದವರು. ಉದಾಹರಣೆಗೆ ದೈತ್ಯ ವಂಶದಲ್ಲಿ ಹುಟ್ಟಿದಂತಹ ಪ್ರಹ್ಲಾದ ಮೋಕ್ಷಯೋಗ್ಯನಾಗಿದ್ದಾನೆ. ಸೊ ಬಹಳ ಜನ ದೈತ್ಯರು ಮೋಕ್ಷಯೋಗ್ಯರಾಗಬಹುದರಲ್ಲವೇ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದು ಬರ್ತ್ ಅಲ್ಲ, ಇಟ್ ಈಸ್ ನಾಟ್ ವಂಶ ಆರ್ ಪ್ರಾಕೃತಿ ಅಂದ್ರೆ ಉಪಾಧಿ ಅಂತ ಕರಿತೀವಿ. ದಟ್ ಮೀನ್ಸ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಬರ್ತ್ ಆಫ್ ಎ ಪರ್ಸನ್ ಇನ್ ಎ ಕುಲ, ಇದು ಮಾತಾಡ್ತಾ ಇಲ್ಲ. ಸ್ವಭಾವದಲ್ಲಿಯೇ ದೈತ್ಯ ಅಂದ್ರೆ ದೇರ್ ಇನ್ಹರೆಂಟ್ ನೇಚರ್ ಈಸ್ ವೆರಿ ಈವಿಲ್ ನೇಚರ್. ಅವರ ಸ್ವಭಾವ ಬದಲಾಗದೆ ಆಗುಲಕ್ಕೆ ಸಾಧ್ಯವೇ ಇಲ್ಲದಂತಹ ಇರುವಂತಹ ಸ್ವಭಾವ, ಕೆಟ್ಟ ಸ್ವಭಾವದಲ್ಲಿಯೇ ಮುಳುಗಿರ್ತಾರೆ. ಉದಾಹರಣೆ ಕಲಿಪುರುಷ ಇಂತಹವರು, ಅವರು ಸ್ವಭಾವದಲ್ಲಿ ದೈತ್ಯರು, ಹುಟ್ಟುಕನಲ್ಲಿ ಹುಟ್ಟು, ನಾಟ್ ಬೈ ಬರ್ತ್, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಬರ್ತ್, ವಿ ಆರ್ ಟಾಕಿಂಗ್ ಅಬೌಟ್ ಸ್ವಭಾವ. ಸ್ವಭಾವದಲ್ಲಿ ಯಾರಾದರೆ ಎಲ್ಲ ಎಷ್ಟು ಜನ್ಮಗಳವರು ತಾಳಿದ್ರು ಕೂಡ ಕೆಟ್ಟ ಗುಣವೇ ಇರುತ್ತೆ ಅವರಿಗೆ, ಯಾವತ್ತೂ ಒಳ್ಳೆ ಬುದ್ಧಿ ಬರೋದಿಲ್ಲೇ ಬರೋದಿಲ್ಲ. ಅಂತಹ ಅವರನ್ನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ತಮಸ್ಸಾತ್ವಿಕ ಎನಿಸಿಕೊಂಬರು ಅಮಿತ, ಇಲ್ಲಿ ಅಮಿತನಾಖ್ಯಾತ, ಅಮಿತ ಅನಾಖ್ಯಾತ ನಾವು ಬಿಡಿಸೋದು, ಅಮಿತ ಅನಾಖ್ಯಾತ ಅಸುರಗಣ ಅಂತ. ಅದು ನಾರ್ಮಲ್ ಆಗಿ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಮಿತ ಅನಾಖ್ಯಾತ ಅಮಿತಾನಾಖ್ಯಾತ ಆಗುತ್ತೆ ಸಂಸ್ಕೃತದಲ್ಲಿ. ಅದೇ ವಿಧವಾಗಿ ಅನಾಖ್ಯಾತ ಅಸುರಗಣ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅನಾಖ್ಯಾತಾಸುರಗಣ ಅಂತ ಆಗತ್ತೆ. ಆದರೆ ಕನ್ನಡ ಸಂಧಿಯಲ್ಲಿ ಅದು ಸವರ್ಣ ದೀರ್ಘ ಬರಬೇಕಾಗಿದ್ದಿಲ್ಲ, ಕನ್ನಡ ಸಂಧಿಯಲ್ಲಿ ವೈಕಲ್ಪಿಕವಾಗಿ ಅಮಿತನಾಖ್ಯಾತ ಅಸುರಗಣವಿದೆ ಅಂತ ಹೇಳಿದ್ರೆ ಅಮಿತ ಅನಾಖ್ಯಾತ ಅಸುರಗಣ ಅಂತೇಳಿ. ಅಲ್ಲಿ ತ ಅನ್ನೋದಕ್ಕೆ ಸವರ್ಣ ದೀರ್ಘ ಬರೋದಿಲ್ಲ, ಅದೇ ವಿಧವಾಗಿ ತಾ ಎರಡು ಅಮಿತನಾಖ್ಯಾತ ಅನ್ನುವ ತಾದಲ್ಲಿ ಸವರ್ಣ ದೀರ್ಘ ಬರೋದಿಲ್ಲ, ಅನಾಖ್ಯಾತ ಅಸುರಗಣ ಅನ್ನೋದರಲ್ಲಿಯೂ ಸವರ್ಣ ದೀರ್ಘ ಬರೋದಿಲ್ಲ. ಇದು ಸ್ವಲ್ಪ ಗ್ರಾಮ್ಯಾಟಿಕಲ್ ಇದು. ಅದಕ್ಕೆ ಅಮಿತನಾಖ್ಯಾತ ಅಸುರಗಣವಿದೆ ಅಂದ್ರೆ ಅಮಿತ ಅನಾಖ್ಯಾತ ಅಸುರಗಣವು ಇದೆ ಅಂತ ಹೇಳ್ತಾ ಇದ್ದಾರೆ. ಎಂಥದ್ದು ಹೇಗಿದೆ ಅಂತ ಹೇಳಿದ್ರೆ, ಅಮಿತವಾದ ಅಂದ್ರೆ ಏನು ಅಂದ್ರೆ ಮಿತಿ ಇಲ್ಲದೆ ಇರುವಂತಹ, ಅಂದ್ರೆ ಲಿಮಿಟ್ಲೆಸ್ ಅಂದ್ರೆ ಬಹಳ ಅಧಿಕವಾಗಿರುವಂತಹ ಅನಾಖ್ಯಾತ. ಆಖ್ಯಾತ ಅಂದ್ರೆ ಖ್ಯಾತಿಯಿಂದ ಉಳ್ಳವರು, ದೋಸ್ ವೆಲ್ ನೋನ್. ಅನಾಖ್ಯಾತ ಅಂದ್ರೆ ನಾಟ್ ವೆಲ್ ನೋನ್, ದಟ್ ಮೀನ್ಸ್ ನಾಟ್ ವೆಲ್ ನೋನ್ ಬಟ್ ಹೂ ಹ್ಯಾವ್ ದಿಸ್ ಸ್ವಭಾವ ಅಸುರಗಣ, ಸ್ವಭಾವ ದೈತ್ಯ ಗುಣ ಯಾರಿಗಿದೋ ಅಂತಹ ಅಮಿತವಾದಂತಹ ಅನಾಖ್ಯಾತರಾದ ಅಂದ್ರೆ ಖ್ಯಾತಿ ಇಲ್ಲದೆ, ನಾಟ್ ಫೇಮಸ್, ನಾಟ್ ವೆಲ್ ನೋನ್ ಆಗಿರುವಂತಹ ಅಸುರಗಣ, ಅಸುರಗಣ ಅಂತ ಕರೀತಾರೆ. ಅಂದ್ರೆ ಅಸುರ ಸಮೂಹ, ಈ ಅಸುರಗಳ ಸಮೂಹ, ಅಸುರ ಸ್ವಭಾವ ಉಳ್ಳವರು ಯಾರಿದ್ದಾರೋ ಅವರ ಸಮೂಹ, ಅವರ ಕ್ಲಸ್ಟರ್ ಹೀಗೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಮಸ್ಸಾತ್ವಿಕರು ಎನಿಸಿಕೊಂಬರು ಅಮಿತ ಅನಾಖ್ಯಾತ ಅಸುರಗಣವಿದೆ, ತಮೋರಾಜಸವೆನಿಸಿಕೊಂಬರು ದೈತ್ಯ ಸಮುದಾಯ. ಅದೇ ವಿಧವಾಗಿ ಈ ತಮಸ್ಸಾತ್ವಿಕರು ಯಾರಿದ್ದಾರೆ, ಅವರು ನಾಟ್ ವೆಲ್ ನೋನ್ ಅಸುರಗಣ, ಅದಾದ ಮೇಲೆ ತಮೋ ರಾಜಸರು ಅಂತ ಕರೆಯಲ್ಪಡುವವರು ದೈತ್ಯ ಸಮುದಾಯ. ದೀಸ್ ಆರ್ ನೋನ್ ವೆಲ್ ನೋನ್, ಅಂದ್ರೆ ನಾಟ್ ವೆಲ್ ನೋನ್ ಕ್ಯಾಟಗರಿಯಿಂದ ವೆಲ್ ನೋನ್ ಬರ್ತಾ ಇದ್ದಾರೆ. ತಮೋ ರಾಜಸರು ಎನಿಸಿಕೊಂಬರು ದೈತ್ಯ ಸಮುದಾಯ, ದೈತ್ಯರ ಸಮೂಹ, ದ ಕ್ಲಸ್ಟರ್ ಆಫ್ ಈವಿಲ್ ದೈತ್ಯ, ದೈತ್ಯಾಸ ಯಾರಿದ್ದಾರೆ ಅಂದ್ರೆ ಸ್ವಭಾವದಲ್ಲಿಯೇ ದೈತ್ಯತ್ವ ಇರುವಂತಹ ಸಮುದಾಯ ಯಾವುದಿದೋ ಅವರು ತಮೋರಾಜಸ ಕ್ಯಾಟಗರಿಗೆ ಸೇರಿದವರು. ತಮೋರಾಜಸರು ಎನಿಸಿಕೊಂಬರು ದೈತ್ಯ ಸಮುದಾಯ ಅಂತ ಹೇಳಿ ತಮೋರಾಜಸ ಕ್ಯಾಟಗರಿಗೆ ಸೇರಿದಂತಹ ದೈತ್ಯರ ಸಮುದಾಯ ಅದು ಮಿಡಲ್ ಅಲ್ಲಿ ಆ ತಮಸ್ಸಿನಲ್ಲಿ ತ್ರೀ ಕ್ಯಾಟಗರೀಸ್ ನಲ್ಲಿ ಎರಡನೇ ಕ್ಯಾಟಗರಿ. ಮೊದಲನೇ ಕ್ಯಾಟಗರಿ ತಮಸ್ಸಾತ್ವಿಕರು, ಅವರು ಅನಾಖ್ಯಾತರು ಅಂದ್ರೆ ನಾಟ್ ವೆಲ್ ನೋನ್. ಎರಡನೇ ಕ್ಯಾಟಗರಿ ತಮೋರಾಜಸರು, ಅವರು ವೆಲ್ ನೋನ್ ದೈತ್ಯರು, ದೈತ್ಯ ಸಮುದಾಯ ಇದ್ದಾರೆ. ಅದಾದ ಮೇಲೆ ತಮಸ್ತಾಮಸ ಕಲಿಪುರಂಧ್ರಿಯು, ತಮಸ್ತಾಮಸರು ಅಂದ್ರೆ ತಮೋ ತಮೋ ಗುಣಕ್ಕೆ ಸೇರಿದವರು. ಇಲ್ಲಿ ಒಟ್ಟಿಗೆ ಒಂಬತ್ತು ಕ್ಯಾಟಗರೀಸ್ ಬರುತ್ತೆ. ತಮೋ ತಮಸ್ಸು ಲೆವೆಲ್ ಒನ್, ಲೆವೆಲ್ ಟೂ ತಮಸ್ಸು, ತಮಸ್ಸು ಲೆವೆಲ್ ತ್ರೀ, ಲೆವೆಲ್ ಫೋರ್ ಸತ್ವ ಸತ್ವ ಇರಬಹುದು, ಸತ್ವ ರಾಸ ಇರಬಹುದು, ರಾಸ ತಾಮಸ ಇರಬಹುದು. ಆದ್ರೆ ಕಲಿಪುರಂಧ್ರಿಯರು ಅವರು ತಮ 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 ಅಂದ್ರೆ ಅವರು ಕಂಪ್ಲೀಟ್ ಆಗಿ ಫೋರ್ ಲೆವೆಲ್ಸ್ ನಲ್ಲಿ ತಮೋ ಗುಣ ಇರುವಂತವರು. ಯಾರು ಪುರಂಧ್ರಿ ಅನ್ನುವ ಯಾರು ಅಂದ್ರೆ ಕಲಿಪತ್ನಿಯೇ ಪುರಂಧ್ರಿ. ಅಂದ್ರೆ ಹಾಗೆ ಅದರ್ ಕ್ಯಾಟಗರಿ ಎಕ್ಸ್ಟ್ರೀಮ್ ನಲ್ಲಿ ಹೋದರೆ ಲಕ್ಷ್ಮೀನಾರಾಯಣರು ಇದ್ದಾರೆ, ಅದೇ ವಿಧವಾಗಿ ಭಾರತಿ ವಾಯುದೇವರಿದ್ದಾರೆ, ಬ್ರಹ್ಮ ಸರಸ್ವತಿ ಇದ್ದಾರೆ, ಡಿಫರೆಂಟ್ ಕ್ಯಾಟಗರಿ. ಈ ಕರೆಸ್ಪಾಂಡಿಂಗ್ ಟು ಅಂದ್ರೆ ಈ ಬ್ರಹ್ಮ ಸರಸ್ವತಿ ಇಲ್ಲ ಭಾರತಿ ವಾಯು ಇವರಿಗೆ ಕರೆಸ್ಪಾಂಡಿಂಗ್ ಆಗಿರುವಂತಹವ್ರು, ಅದರ ನೆಗೆಟಿವ್ ಸೈಡ್ ಇರುವಂತಹವ್ರು ಕಲಿಪುರಂಧ್ರಿ. ಕಲಿಪುರುಷ ಬಹಳ ಅಂದ್ರೆ ತಾನು ಕೆಡ್ತಾನೆ, ತಾನು ಕೆಟ್ಟದ್ದಲ್ಲದೆ ಎಲ್ಲರನ್ನೂ ಕೆಡಿಸ್ತಾನೆ. ಹೀ ಗೆಟ್ಸ್ ಇನ್ ಟು ದ ಮೈಂಡ್ಸ್ ಆಫ್ ದ ಪೀಪಲ್, ಸ್ಪಾಯ್ಸ್ ದೇರ್ ಮೈಂಡ್ಸ್ ಅಂಡ್ ಲೀಡ್ಸ್ ದೆಮ್ ಅಸ್ಟ್ರೇ ಅಂಡ್ ಟೇಕ್ಸ್ ದೆಮ್ ಟು ಬ್ಯಾಡ್ ವೇಸ್. ಹಾಗಿರುವಂತಹ ಕಲಿಪುರುಷ ಅವನ ಪತ್ನಿಯಾದವಳು ಪುರಂಧ್ರಿ ಅಂತ ಹೇಳಿ, ಪುರಂಧ್ರಿ ಅವಳು ಕೂಡ ಬಹಳ ಕೆಟ್ಟವಳು. ಈ ವಿಧವಾಗಿರುವಂತಹ ಕಲಿಪುರುಷನ ಪತ್ನಿಯಾದ ಪುರಂಧ್ರಿಯ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಇವರು ತಮಸ್ತಾಮಸ ಕ್ಯಾಟಗರಿಗೆ ಸೇರಿದಂತಹವರು, ತಮೋ ತಮ ಗುಣಕ್ಕೆ ಸೇರಿದಂತಹವರು. ತಮಸ್ತಾಮಸ ಕಲಿ ಪುರಂಧ್ರಿಯು ಅಮಿತ ದುರ್ಗುಣ ಪೂರ್ಣ ಸರ್ವಾಧಮರುಳು ಅಧಮಾಧಮ ದುರಾತ್ಮನು ಕಲಿ ಎನಿಸಿಕೊಂಬ. ಈ ಕಲಿಪುರುಷನು ಯಾರು ಅಂತ ಹೇಳಿದರೆ, ಅವನು ಅಮಿತ ದುರ್ಗುಣ ಪೂರ್ಣ, ಬಹಳ ದುರ್ಗುಣಗಳಿಂದ ತುಂಬಿರುವವನು. ಅವನಲ್ಲಿ ಒಂದು ಕೂಡ ಒಳ್ಳೆ ಗುಣ ಇಲ್ಲ, ದುರ್ಗುಣಗಳಿಂದಲೇ ತುಂಬಿ ಇರ್ತಾನೆ. ಅದು ಒಂದು ಜನ್ಮದಲ್ಲಿ ಮಾತ್ರ ಅಲ್ಲ, ಅವನು ಮೂಲ ರೂಪದಲ್ಲಿಯೂ ಹಾಗೆ ಇರ್ತಾನೆ. ಅವನು ಎಲ್ಲಿ ಯಾವಾಗದೆ ಅವತಾರಗಳು ತೆಗೆದ ಹಾಗೆ ದೇವತರ ಅವತಾರ ತೆಗಿತಾರೋ ದೈತ್ಯರು ಹಾಗೆ ಅವರು ಭೂಮಿಗೆ ಇಳಿದು ಬರ್ತಾರೆ. ಹಾಗೆ ಇಳಿದು ಬಂದಾಗ ಕೆಟ್ಟವನಾಗಿ ಬಂದಾಗ ಅವರು ಬಹಳ ಕೆಡು ಕೆಡು ಕೆಡುತನ ಅಷ್ಟು ತುಂಬಿರತ್ತೆ ಅಂತಹ ಅವರು ಆ ಕಲಿಪುರುಷ ಉದಾಹರಣೆಗೆ ಯಾರ ಅವನಾದ ಅವತಾರ ದುರ್ಯೋಧನ ಕಲಿಪುರುಷ. ದುರ್ಯೋಧನ ಯಾವತ್ತೂ ಅವನಿಗೆ ಒಳ್ಳೆ ಬುದ್ಧಿಯೇ ಬರೋದಿಲ್ಲ. ಆ ವಿಧವಾಗಿರುವಂತಹ ದುರ್ಯೋಧನ ಬಹಳ ಕೆಟ್ಟವನು, ಆ ಕಲಿಯ ಅಂಶ ಆಗಿದ್ದಾನೆ. ಸೊ ಕಲಿಪುರುಷ ಮೂಲ ರೂಪದಲ್ಲಿ ಇರುವಂತಹ ಕಲಿಪುರುಷ ಅವನು ಈ ವಿಧವಾಗಿ ಬೇರೆ ಬೇರೆ ರೂಪಗಳು ತಗೊಂಡು ಬರ್ತಾನೆ. ಅವನು ಅಮಿತ ದುರ್ಗುಣ ಪೂರ್ಣ, ಸರ್ವಾಧಮರುಳು ಅಧಮಾಧಮ ಅಂತ ಕರೀತಾರೆ. ಸರ್ವಾಧಮರುಳು ಅಧಮಲು, ಸರ್ವಾಧಮರು ಈ ದೈತ್ಯ ಗುಣ ಉಳ್ಳವರು ಸರ್ವಾಧಮರು. ಅವರ ಒಳಗೆ ಅಧಮಳಾದವಳು ಪುರಂಧ್ರಿ, ಅವಳಕ್ಕಿಂತಲೂ ಅಧಮನಾದವನು ಕಲಿಪುರುಷ. ಅದಕ್ಕೆ ಅವನಿಗೆ ಸರ್ವಾಧಮರುಳು ಅಧಮ ಅಧಮ ಅಂತ ಹೇಳಿ ಅಷ್ಟು ಕರೆದಿದ್ದಾರೆ. ಸರ್ವಾಧಮ ಅಂತ ಹೇಳಿದ್ರೆ ಅಧಮಾಧಮ, ಅದರಲ್ಲಿ ಅಧಮಾಧಮ ಅಂದ್ರೆ ಅಧಮಾಧಮಾಧಮಾಧಮ ಅಂತ ಹೇಳಿ ತಮಸ್ 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 ತಾಮಸ ನಾಲ್ಕು ಲೆವೆಲ್ಸ್ ನಲ್ಲಿ ತಮೋ ಗುಣ ಉಳ್ಳವನು ಅಂತಹ ದುರಾತ್ಮನು ಕಲಿ ಎನಿಸಿಕೊಂಬ. ಬಹಳ ಕೆಟ್ಟ ಬುದ್ಧಿ ಇರುವವನು ಕಲಿಪುರುಷ. ಆ ಕಲಿಪುರುಷನ ಬಗ್ಗೆ ಬಹಳ ಜಾಗೃತಿಯಾಗಿರಬೇಕು. ಅವನು ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಎಲ್ಲರನ್ನು ಅಂದ್ರೆ ಯಾರು ಆದರೆ ನಮ್ಮ ಸಾಧಾರಣವಾಗಿರುವಂತಹ ಮನುಷ್ಯರಿಗೆ ಮಾತ್ರವೇ ಅಲ್ಲ, ದೇವತೆಗಳ ಕೂಡ ಪ್ರವೇಶ ಮಾಡಿ ಕಲಿಪ್ರಭಾವ, ಅಂದರೆ ಸಾಮಾನ್ಯ ದೇವತೆಗಳಿಗೆ ಕಲಿಪ್ರಭಾವ ಆಗುತ್ತೆ. ಈ ಕಲಿಪುರುಷನ ಪ್ರಭಾವ ಸ್ವಲ್ಪವೂ ಇಲ್ಲದೆ ಇರುವವರು ಯಾರು ಅಂತ ಹೇಳಿದರೆ, ಅಫ್ಕೋರ್ಸ್ ಸರ್ವತಂತ್ರ ಸ್ವತಂತ್ರ ಪರಮಾತ್ಮನನ್ನು ಬಿಟ್ಟು ಇನ್ನು ಮಿಕ್ಕವರಲ್ಲಿ ಯಾರು ಕಲಿಪುರುಷನ ಪ್ರಭಾವ ಇಲ್ಲದೆ ಇರುವವರು ಯಾರಿದ್ದಾರೆ ಅಂತ ಹೇಳಿದರೆ, ಪರಶುಕ್ಲತ್ರಯರು ಅಂತ ಕರೆಯಲ್ಪಡುವಂತಹ ಮೂರು ಕ್ಯಾಟಗರೀಸ್ನಲ್ಲಿ ಇರುವಂತಹವರು. ಲಕ್ಷ್ಮೀದೇವಿಗೆ ಕಲಿಪ್ರಭಾವ ಸ್ವಲ್ಪವೂ ಇಲ್ಲ, ಅದೇ ವಿಧವಾಗಿ ಬ್ರಹ್ಮದೇವರಿಗೂ ವಾಯುದೇವರಿಗೂ ಕಲಿಪ್ರಭಾವ ಸ್ವಲ್ಪವೂ ಇಲ್ಲ. ಅಷ್ಟೇ ಅಲ್ಲದೆ ಭಾರತಿ ಸರಸ್ವತಿ ಇವರಿಗೂ ಕೂಡ ಕಲಿಪ್ರಭಾವ ಸ್ವಲ್ಪ, ಅಂದರೆ ಕಲಿ ಏನೂ ಮಾಡಲಾರ, ಅವರ ಮನಸ್ಸಿನಲ್ಲಿ ಕೆಡುಭಾವನೆಯನ್ನು ತರಿಸಲಿಕ್ಕೆ ಕಲಿಪುರುಷನಿಂದ ಸಾಧ್ಯವೇ ಆಗೋದಿಲ್ಲ. ಅದಾದ ಮೇಲೆ ಬರುವಂತಹ ನೆಕ್ಸ್ಟ್ ಕ್ಯಾಟಗರಿನಲ್ಲಿ ಐದನೇ ಕಕ್ಷದಲ್ಲಿ ಬರುವಂತಹ ಗರುಡ ಶೇಷ ರುದ್ರರಿಗೆ ಕಲಿಪ್ರಭಾವ ಬಹಳ ಅಲ್ಪವಾಗ, ಅಂದರೆ ಯಾವಾಗೋ ಒಂದು ಸಾರಿ ಅವರ ಅನಂತ ಸಾಧನೆಯಲ್ಲಿ, ಸಾಧನಾ ಸಮಯದಲ್ಲಿ ವೆರಿ ಲಿಟಲ್ ಟೈಮ್, ಬಹಳ ಸ್ವಲ್ಪ ಸಮಯದಲ್ಲಿ ಮಾತ್ರ ಯಾವಾಗಲೂ ಒಂದ್ಸಾರಿ ಕಲಿ ಸ್ವಲ್ಪ ಪ್ರಭಾವವನ್ನು ತೋರಿಸಿಕೊಡ್ತಾನೆ. ಯಾಕಂದ್ರೆ ಆ ಕಲಿಯ ಪ್ರಭಾವ ಅಷ್ಟು ದೊಡ್ಡದಾಗಿರುತ್ತೆ. ಸೊ ಆ ಕಾರಣದಿಂದ ಆ ಪ್ರಭಾವ ಕಲಿಪ್ರಭಾವಕ್ಕೆ ಒಳಗಾಗುವ ಸಂದರ್ಭ ಅವರಿಗೆ ಮಾತ್ರ ಬರುತ್ತೆ, ಅದು ಕೂಡ ಬಹಳ ಅಲ್ಪವಾದ ಕಾಲ, ಫ್ರ್ಯಾಕ್ಷನ್ ಆಫ್ ಎ ಟೈಮ್ ಮಾತ್ರ. ಆ ವಿಧವಾಗಿ ಅವರು ಕಲಿಪ್ರಭಾವಕ್ಕೆ ಒಳಗಾಗ್ತಾರೆ. ಆದರೆ ಮತ್ತು ವಾಯುದೇವರು ಪರಮಾತ್ಮನ ಅನುಗ್ರಹ ಇರುವ ಕಾರಣದಿಂದ ಅವರು ಇಮಿಡಿಯೇಟ್ಲಿ ದೇ ವಿಲ್ ಕಮ್ ರಿಬೌನ್ಸ್ ದೇ ವಿಲ್ ಕಮ್ ಔಟ್ ಆಫ್ ದಟ್ ಕಲಿಪ್ರಭಾವದಿಂದ ಹೊರಗೆ ಬಂದು ಬಿಡ್ತಾರೆ. ಸೊ ಈ ವಿಧವಾಗಿ ಆ ಕಲಿಪುರುಷನ ಪ್ರಭಾವ ಅಷ್ಟು ಹೊಂದಿದೆ ಅಂತ ಹೇಳಿ ತಿಳ್ಕೋಬೇಕಾಗಿದೆ. ತಮಸ್ಸಾತ್ವಿಕ ನೆನೆಸಿಕೊಂಬರು ಅಮಿತನಾಖ್ಯಾತ ಅಸುರಗಣವಿದೆ, ತಮೋರಾಸವೆನಿಸಿಕೊಂಬರು ದೈತ್ಯ ಸಮುದಾಯ, ತಮಸ್ತಾಮಸ ಕಲಿಪುರಂಧ್ರಿಯು ಅಮಿತ ದುರ್ಗುಣ ಪೂರ್ಣ ಸರ್ವಾಧಮರುಳ ಧಮಾಧಮ ದುರಾತ್ಮನು ಕಲಿ ಎನಿಸಿಕೊಂಬ ಅನ್ನುವುದು 19ನೇ ಪದ್ಯ. ಅದಾದ ಮೇಲೆ ಆ ಕಲಿ ಇಷ್ಟು ಒಂದು ಪವರ್ ಇದೆ ಅವನಿಗೆ ಅಂತ ಹೇಳಿದರೆ, ಆ ಕಲಿಯ ಸ್ಥಾನಗಳೇನು, ಅವನು ಎಲ್ಲಿರ್ತಾನೆ, ಹೇಗೆ ಜನರನ್ನು ಇದು ಮಾಡ್ತಾನೆ, ತನ್ನ ವಶದಲ್ಲಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನುವ ವಾರ್ನಿಂಗ್ ಸೈನ್ಗೆ ತಕ್ಕಂತೆ ಅದರ ವಿಷಯವನ್ನು 20ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇವನ ಪೋಲುವ ಪಾಪಿ ಜೀವರು ಭುವನ ಮೂರರುಳಿಲ್ಲ ನೋಡಲು ನವವಿಧ ದ್ವೇಷಗಳಿಗಾಕರ ನೆನೆಸಿಕೊಳ್ಳುತ್ತಿಪ್ಪ, ಬವರದಲ್ಲಿ ಬಂಗಾರದಲ್ಲಿ ನಟ ಯುವತಿ ದ್ಯೂತಾಪೇಯ ಮೃಷದಲ್ಲಿ ಕವಿಸಿ ಮೋಹದಿ ಕೆಡಿಸುವನು ಎಂದರಿದು ತ್ಯಜಿಸುವುದು ಅಂತ ಹೇಳಿ, ಆ ಕಲಿಪುರುಷನ ನಾವು ತ್ಯಾಗ ಮಾಡಬೇಕು, ಅವನ ಪ್ರಭಾವದಿಂದ ಹೊರಗೆ ಬೀಳಬೇಕು. ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇವನ ಪೋಲುವ ಪಾಪಿ ಜೀವರು ಭುವನ ಮೂರರುಳಿಲ್ಲ ನೋಡಲು ಅಂತ ಹೇಳಿ. ಸೊ ಈ ಕಲಿಪುರುಷನಕ್ಕೆ ಹೋಲಿಸುವಂತಹ, ಅವನಿಗೆ ಸಮಾನವಾಗಿರುವಂತಹ ಪಾಪಿ ಜೀವರು ಭುವನ ಮೂರರುಳಿಲ್ಲ. ಅಲ್ಲಿ ಪಾಠಾಂತರ ಕೇವಲದಲ್ಲಿ ಭುವನ ಮೂವರರು ಇಲ್ಲ ಅಂತ ಹೇಳ್ಬಹುದು, ಇಲ್ಲ ಭುವನ ಮೂರರುಳಿಲ್ಲ ನೋಡಲು ಅಂತೇಳಿ. ಸೊ ಎರಡು ಮೂರು ಪಾಠಗಳಿರಬಹುದು. ಬೇಸಿಕ್ ಆಗಿ ಮೂರು ಪ್ರಪಂಚಗಳಂದ್ರೆ ಮೂರು ಪ್ರಪಂಚಗಳು ಯಾವುದು, ಊರ್ಧ್ವ ಲೋಕಗಳು, ಮಧ್ಯ ಲೋಕಗಳು, ಅಧೋ ಲೋಕಗಳು, ಈ ವಿಧವಾಗಿ ಕರೆಯಲ್ಪಡುವಂತಹ ಮೂರು ಲೋಕಗಳಲ್ಲಿ ಕೂಡ ಎಲ್ಲಿ ಕೂಡ ಕಲಿಪುರುಷನಿಗೆ ಸಮಾನರಾದವರು ಇಲ್ಲ. ಭುವನ ಮೂರರುಳಿಲ್ಲ ನೋಡಲು ನವವಿಧ ದ್ವೇಷಗಳಿಗೆ ಆಕರ ನೆನೆಸಿಕೊಳ್ಳುತ್ತಿಪ್ಪ. ಈ ಕಲಿಪುರುಷ ಎಂಥವನು ಅಂತ ಹೇಳಿದರೆ, ಅವನಿಗೆ ನವವಿಧ ದ್ವೇಷಗಳಿಗೆ ಆಕರ ನಿವಾಸ ಸ್ಥಾನವಾಗಿದ್ದಾನೆ. ಅಂದ್ರೆ ಅವನಲ್ಲಿ ನವವಿಧ ದ್ವೇಷಗಳು ತುಂಬಿದೆ, ಮಿಕ್ಕವರಲ್ಲಿ ಕೂಡ ಆ ನವವಿಧ ದ್ವೇಷಗಳನ್ನು ತುಂಬಿಸುವಂತಹ ಪ್ರಯತ್ನವನ್ನು ನಿತ್ಯ ಮಾಡ್ತಾ ಇರ್ತಾನೆ ಕಲಿಪುರುಷ. ಈ ನವವಿಧ ದ್ವೇಷಗಳು ಅಂತ ಅಂದ್ರೆ ಏನು, ನಾವು ನವವಿಧ ಭಕ್ತಿಯನ್ನು ಕೇಳಿದ್ದೀವಿ, ನವವಿಧ ದ್ವೇಷಗಳನ್ನು ಜಾಸ್ತಿ ಜನ ಕೇಳಿರೋದಿಲ್ಲ. ನವವಿಧ ಭಕ್ತಿ ಅನ್ನೋದು ಎಲ್ಲರೂ ಕೇಳಿರ್ತಾರೆ. ನವಿಧ ಭಕ್ತಿ ಯಾವನ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತ ಕರೆಯಲ್ಪಡುವಂತಹ ಭಕ್ತಿ, 9 ವಿಧವಾದ ಭಕ್ತಿಗಳು ಇದ್ದಂತೆ 9 ವಿಧವಾದ ದ್ವೇಷಗಳು ಇದೆ. ಈ ನವವಿಧ ದ್ವೇಷಗಳು ಇದು ಬಹಳ ಕೆಡು ಉಂಟು ಮಾಡುವಂತಹದ್ದು. 9 ಕೈಂಡ್ಸ್ ಆಫ್ ದ್ವೇಷಸ್, ಏನು ಈ 9 ದ್ವೇಷಗಳು ಯಾವುದು ಅಂತ ಹೇಳಿದ್ರೆ, ಜೀವಾತ್ಮ ಪರಮಾತ್ಮ ಅವರಿಬ್ಬರಿಗೆ ಅಭೇದ ತಿಳಿಯುವಂತಹದ್ದು, ಅಭೇದ ಚಿಂತನೆ ಅಂದ್ರೆ ಥಿಂಕಿಂಗ್ ದಟ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಜೀವಾತ್ಮ ಪರಮಾತ್ಮ, ಎರಡೂ ಒಂದೇ, ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಅಂತ ತಿಳ್ಕೊಳ್ಳುವುದು ಒಂದು ದ್ವೇಷ. ಅದು ಯಾಕೆ ದ್ವೇಷ, ವೈ ಇಸ್ ಇಟ್ ದ್ವೇಷ ಅಂತ ಹೇಳಿದರೆ, ಜೀವಾತ್ಮ ಅಲ್ಪವಾದದ್ದು, ನಮಗೆ ನಮ್ಮ ಶಕ್ತಿ ಎಷ್ಟು ಕಮ್ಮಿ ಅಂತ, ನಮಗೆ ವ್ಯಾಧಿ ಬಳತ್ತೆ, ವಿ ಫೀಲ್ ಹೆಲ್ಪ್ಲೆಸ್ ಸೋ ಮೆನಿ ಟೈಮ್ಸ್, ವಿ ಫೀಲ್ ಡಿಪ್ರೆಸ್, ವಿ ಫೀಲ್ ಸ್ಯಾಡ್, ಅತ್ಯಂತ ಅಲ್ಪವಾದ ಶಕ್ತಿ, ಹೀನವಾದ ಶಕ್ತಿ ನಮಗಿದೆ. ಅಂತಹ ಅವನೇ ಪರಮಾತ್ಮನಿಗೆ ಜೀವನಿಗೆ ಅಭೇದ ಇದೆ, ಭೇದವೇ ಇಲ್ಲ, ಡಿಫರೆನ್ಸ್ ಇಲ್ಲ ಅಂತ ತಿಳ್ಕೊಂಡ್ರೆ ಪರಮಾತ್ಮನಿಗೂ ಇಷ್ಟು ದೋಷಗಳಿದೆ ಅಂತ ಹೇಳಿದಂತಾಗತ್ತೆ. ಇಫ್ ವಿ ಸೇ ದಟ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಜೀವಾತ್ಮ ಪರಮಾತ್ಮ, ದಟ್ ಮೀನ್ಸ್ ವಿ ಆರ್ ಆಟ್ರಿಬ್ಯೂಟಿಂಗ್ ಆಲ್ ದ ಡಿಫೆಕ್ಟ್ಸ್ ಆಫ್ ಜೀವ ಟು ಪರಮಾತ್ಮ ಆಲ್ಸೋ. ಅದು ಎಂತಹ ದ್ವೇಷ, ಅದು ಬಹಳ ದೊಡ್ಡ ದ್ವೇಷ. ಯಾಕಂದ್ರೆ ಪರಮಾತ್ಮನಿಗೆ ನಮ್ಮಂತ ಒಂದು ಡ್ರಾಬ್ಯಾಕ್ಸ್ ಇದೆ ಅಂತ ತಿಳ್ಕೊಳ್ಳುವುದೇ ದ್ವೇಷ ಆಗುತ್ತೆ. ಅದಕ್ಕೆ ಜೀವೇಶ್ವರ ಅಭೇದ ಚಿಂತನೆ, ಅದು ಒಂದು ವಿಧವಾದ ದ್ವೇಷ. ಎರಡನೇ ವಿಧವಾದ ದ್ವೇಷ ಏನಂತ ಹೇಳಿದ್ರೆ, ಪರಮಾತ್ಮ ನಿರ್ಗುಣ ನಿರಾಕಾರ ಶೂನ್ಯ ಅಂತ ಪರಮಾತ್ಮನನ್ನು, ಹೀ ಇಸ್ ನಥಿಂಗ್, ಗಾಡ್ ವಾಟ್ ಇಸ್ ಗಾಡ್, ಈಸ್ ನಿರ್ಗುಣ, ಹೀಸ್ ಅಟ್ರಿಬ್ಯೂಟ್ಲೆಸ್, ಆರ್ ಅವನು ನಿರಾಕಾರ, ಹೀಸ್ ಶೇಪ್ಲೆಸ್, ಇಲ್ಲ ಅವನು ಶೂನ್ಯ, ಹೀಸ್ ನಥಿಂಗ್, ನಥಿಂಗ್ನೆಸ್ ಇಸ್ ಗಾಡ್ ಅಂತೇಳಿ ಈ ವಿಧವಾಗಿ ಉಪಾಸನೆ ಮಾಡುವವರು ಇರ್ತಾರೆ. ಈ ವಿಧವಾದ ಉಪಾಸನೆಯಿಂದ ಆ ಪರಮಾತ್ಮನಿಗೆ ಮತ್ತು ದೋಷ, ಅವನು ಸರ್ವಗುಣ ಸಂಪೂರ್ಣನಾದ ಪರಮಾತ್ಮನಿಗೆ ಯಾವ ಗುಣಗಳೂ ಇಲ್ಲ, ಅವನು ಜ್ಞಾನಾನಂದ ಪೂರ್ಣನಾಗಿದ್ದಾನೆ ಅಂತ ಅವನಿಗೆ ಜ್ಞಾನ ಇಲ್ಲ, ಆನಂದ ಇಲ್ಲ, ಏನು ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಮೀನಿಂಗ್ಲೆಸ್. ಅದೇ ವಿಧವಾಗಿ ನಿರಾಕಾರ, ಪರಮಾತ್ಮನಿಗೆ ಆಕಾರ ಇಲ್ಲ ಅಂತ ವೇದಗಳೆಲ್ಲ ಹೇಳುತ್ತೆ ಅಂತ ಹೇಳಿದ್ರೆ ಪ್ರಾಕೃತವಾದ ಆಕಾರವಿಲ್ಲ ಪರಮಾತ್ಮನಿಗೆ, ಆದರೆ ಪರಮಾತ್ಮನಿಗೆ ಜ್ಞಾನಾನಂದಾತ್ಮಕವಾದ ಆಕಾರವಿದೆ. ಅವನಿಗೆ ಪರಮಾತ್ಮನಿಗೆ ಶರೀರ ಇದಾ ಇಲ್ಲವಾ ಅಂತ ಹೇಳಿದ್ರೆ ಅವನಿಗೆ ಸ್ಥೂಲ ಶರೀರ ಇಲ್ಲ. ನಮ್ಮಂತಹ ಪಂಚಭೌತಾತ್ಮಿಕವಾದ 5 ಎಲಿಮೆಂಟ್ಸ್ ಇಂದ ನಿರ್ಮಾಣವಾದ ಶರೀರ ಇಲ್ಲ ಪರಮಾತ್ಮನಿಗೆ, ಆದರೆ ಅವನಿಗೆ ಜ್ಞಾನಾನಂದಾತ್ಮಕವಾದ ಆಕಾರವಿದೆ. ಅವನು ಚತುರ್ಭುಜಗಳನ್ನು ತಾಳ್ತಾನೆ, ಶೇಪ್ ತಗೊಳ್ತಾನಲ್ವಾ ಅಂತ ಹೇಳಿದ್ರೆ ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ಹೇಳಿದ್ರೆ ಆಕಾರವಿಲ್ಲದೆ ಇರುವಂತಹ ಪರಮಾತ್ಮ ಎಲ್ಲ ಆಕಾರಗಳನ್ನು ತಗೊಳ್ತಾನೆ. ಆದ್ರೆ ನಿರಾಕಾರ ಅಂತ ಹೇಳುವುದೆಂತಹದ್ದು ಅಂತ ಹೇಳಿದ್ರೆ ಜ್ಞಾನಾನಂದವೂ ಕೂಡ ಇಲ್ಲ, ಅಂತಹ ಜ್ಞಾನಾನಂದಾತ್ಮಕವಾದ ಆಕಾರವೂ ಇಲ್ಲ ಅಂತ ತಿಳ್ಕೊಳ್ಳುವುದು, ಅಂತಹ ಉಪಾಸನೆ ಮಾಡಕೂಡದು. ಶೂನ್ಯ ಅಂದ್ರೆ ನಥಿಂಗ್ನೆಸ್, ಪರಮಾತ್ಮ ಅವ್ಯಕ್ತನಾಗಿದ್ದಾನೆ ಅಂತ, ಹೀಸ್ ನಾಟ್ ವಿಸಿಬಲ್ ಟು ಅಸ್ ಅಂತ ತಿಳ್ಕೊಳ್ಳುವುದು ಒಂದು, ಆದ್ರೆ ಹೀಸ್ ನಾನ್ ಎಕ್ಸಿಸ್ಟಿಂಗ್ ಅಂತ ತಿಳ್ಕೊಳ್ಳುವುದು ಟೋಟಲಿ ರಾಂಗ್. ಅವನು ಕಾಣಿಸುವುದಿಲ್ಲ ಅಂತ ತಿಳ್ಕೊಳ್ಳುವುದು ದಟ್ ಈಸ್ ಎ ಪಾಸಿಟಿವ್ ಥಿಂಕಿಂಗ್, ಬಟ್ ಅವನು ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಳುವುದು, ಇಲ್ಲ ಶೂನ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಳುವುದು, ಇದು ನೆಗೆಟಿವ್ ಥಿಂಕಿಂಗ್ ಆಗುತ್ತೆ. ಇದು ಕೂಡ ದ್ವೇಷ, ಪರಮಾತ್ಮನಿಗೆ ದೋಷವನ್ನು ಉಂಟು ಮಾಡುವಂತಹ ವಿಷಯವಾಗಿದೆ, ಅದಕ್ಕೆ ಇದು ದ್ವೇಷಭೂತವಾದಂತಹ ವಿಷಯವಾಗಿದೆ. ಇದು ಎರಡನೇ ವಿಧವಾದ ದ್ವೇಷ. ಅದಾದ ಮೇಲೆ ಬ್ರಹ್ಮಾದಿಗಳು ವಿಷ್ಣುವಿಗೆ ಸಮಾನ, ಬ್ರಹ್ಮ ಏನ್ರಿ ವಿಷ್ಣು ಎಲ್ಲ ಸಮಾನವೇ ಅಂತ ತಿಳ್ಕೊಳ್ತಾರೆ, ಅದು ಸರಿಯಿಲ್ಲ. ಯಾಕಂದ್ರೆ ಬ್ರಹ್ಮ ದೇವರು ನಿತ್ಯ ವಿಷ್ಣುವಿನ ಉಪಾಸನೆ ಮಾಡ್ತಾ ಇರ್ತಾರೆ. ಆ ವಿಧವಾಗಿ ಪರಮಾತ್ಮನ ವಿಷ್ಣುವಿನ ನಿತ್ಯ ಉಪಾಸನೆ ಮಾಡುವಂತಹ ಬ್ರಹ್ಮದೇವರನ್ನು ಹೋಗಿ ಅಪ್ಪ ನೀನು ವಿಷ್ಣು ಒಂದೇ ಅಂತ ಹೇಳಿದ್ರೆ ಬ್ರಹ್ಮದೇವರಿಗೆ ಎಷ್ಟು ಒಂದು ಮನಸ್ಸಿಗೆ ನೋವು ಆಗುತ್ತೆ. ಬ್ರಹ್ಮದೇವರ ಹತ್ರ ಹೋಗಿ ನೀವು ವಿಷ್ಣು ಒಂದೇ ಅಂತ ಹೇಳಿದ್ರೆ ಬ್ರಹ್ಮದೇವರೇ ಒಪ್ಪೋದಿಲ್ಲ, ಇಲ್ಲಪ್ಪ ನಾನು ವಿಷ್ಣುವಿನ ನಿತ್ಯ ಉಪಾಸನೆ ಮಾಡುವಂತಹವನು, ವಿಷ್ಣು ಸ್ವತಂತ್ರ, ನಾನು ಅಸ್ವತಂತ್ರ ಅಂತ ಹೇಳಿ ಬ್ರಹ್ಮದೇವರು ನಿತ್ಯ ಉಪಾಸನೆ ಮಾಡ್ತಾರೆ. ಹಾಗಿರುವಾಗ ನಾವು ಅಲ್ಪರಾದ ಜೀವರಾಶಿಗಳು ಬ್ರಹ್ಮ ವಿಷ್ಣುಗಳಿಗೆ ಸಮಾನರಾಗಿದ್ದಾರೆ ಅಂತ ತಿಳ್ಕೊಳ್ಳುವುದು, ಇದು ಬ್ರಹ್ಮನಿಗೂ ಕೋಪ ಉಂಟು ಮಾಡುತ್ತೆ, ವಿಷ್ಣುವು ಕೂಡ ಅದು ಒಪ್ಪುವುದಿಲ್ಲ. ಯಾಕಂದ್ರೆ ಸ್ವತಂತ್ರನಾದ ವಿಷ್ಣುವು ಅಸ್ವತಂತ್ರನಾದ ಬ್ರಹ್ಮದೇವರು ಸಮಾನರಂತ ಭಾವನೆ ಮಾಡಕೂಡದು. ಆ ಕಾರಣದಿಂದ ಅದು ಮೂರನೇ ವಿಧವಾದ ದ್ವೇಷ ಆಗಿದೆ. ಅದಾದ ಮೇಲೆ ಸರಿ, ಸಮಾನರಿಲ್ಲ, ಜಾಸ್ತಿ ವಿಷ್ಣುವಿಗಿಂತ ಜಾಸ್ತಿ ಇದ್ದಾರೆ, ಶಿವಾದಿಗಳು ವಿಷ್ಣುವಿಗಿಂತ ಜಾಸ್ತಿ ಅಧಿಕರಾಗಿದ್ದಾರೆ ಅಂದ್ರೆ ವಿಷ್ಣುವಿಗೆ ಸಮಾನ ಅಂತ ತಿಳ್ಕೊಳ್ಳುವುದೊಂದು ದ್ವೇಷ, ವಿಷ್ಣುವಿಗಿಂತ ಅಧಿಕ ಅಂತ ತಿಳ್ಕೊಳ್ಳುವುದು ಇನ್ನೂ ದ್ವೇಷವಾಗುತ್ತೆ. ಸರ್ವೋತ್ತಮನ ಸರ್ವಸ್ವತಂತ್ರನೂ ಆದ ವಿಷ್ಣುವಿಗಿಂತ ಜಾಸ್ತಿಯಾಗಿರುವವರು ಇನ್ನೂ ಇದ್ದಾರೆ, ಶಿವ ಮುಂತಾದವರು ರುದ್ರದೇವರು ವಿಷ್ಣುವಿಗಿಂತ ಜಾಸ್ತಿ ಅಂತ ತಿಳ್ಕೊಂಡ್ರೆ ಅದು ಬಹಳ ತಪ್ಪು. ಯಾಕಂದ್ರೆ ಶಿವ ತಾರಕ ಮಂತ್ರವನ್ನು ಪಾರ್ವತಿಗೆ ಉಪದೇಶ ಮಾಡ್ತಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ ರಾಮದೇವರನ್ನು ನಿತ್ಯ ಉಪಾಸನೆ ಮಾಡುವಂತಹ ರುದ್ರದೇವರು ಅವರು ವಿಷ್ಣುವಿಗಿಂತ ಜಾಸ್ತಿ ಅಂತ ತಿಳ್ಕೊಳ್ಳುವುದು ಅದು ಇನ್ನೊಂದು ವಿಧವಾದ ದ್ವೇಷಕ್ಕೆ ಕಾರಣವಾಗುತ್ತೆ. ಆವಾಗ ನಮ್ಗೊಂದು ಸಂಶಯ ಬರುತ್ತೆ, ಅದು ಹೇಗೆ ರೀ, ರಾಮದೇವರು ರುದ್ರದೇವರನ್ನು ಪೂಜೆ ಮಾಡಿದ್ದಾರೆ, ಲಿಂಗ ಸ್ಥಾಪನೆ ಮಾಡಿದ್ದಾರೆ, ಅದೇ ವಿಧವಾಗಿ ಶ್ರೀಕೃಷ್ಣ ಕೂಡ ರುದ್ರದೇವರನ್ನು ಪೂಜೆ ಮಾಡ್ತಾರೆ, ಕೈಲಾಸಕ್ಕೆ ಹೋಗಿ ರುದ್ರದೇವ ಸೇವೆ ಮಾಡಿದ್ದಾರೆ. ಈ ವಿಧವಾಗಿ ವಿಷ್ಣುವು ಅವತಾರ ಮಾಡಿದಾಗ ರಾಮಕೃಷ್ಣ ಅವತಾರದಲ್ಲಿ ರುದ್ರದೇವರನ್ನು ಉಪಾಸನೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ಮತ್ತೆ ಆಗ ರುದ್ರದೇವರು ವಿಷ್ಣುವಿಗಿಂತ ಜಾಸ್ತಿ ಅಂತ ಆಗೋದಿಲ್ಲವೇ ಅಂತ ನಮಗೆ ಬಹಳ ಜನಕ್ಕೆ ಸಂಶಯ ಬರುವ ಅವಕಾಶವಿದೆ. ಆದರೆ ಅದಕ್ಕೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಅದರ ವಿಶೇಷವಾದ ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರು ಯಾವಾಗಾದ್ರೆ ಪರಮಾತ್ಮ ರುದ್ರದೇವರಿಗೆ ನಮಸ್ಕಾರ ಮಾಡ್ತಾನೋ ಆ ರುದ್ರಾಂತರ್ಯಾಮಿಯಾಗಿರುವಂತಹ ತನ್ನ ರೂಪಕ್ಕೆ ಮಾಡ್ತಾನೆ ಹೊರತು ರುದ್ರನಿಗೆ ಮಾಡ್ತಾ ಇಲ್ಲ. ಇದಕ್ಕೆ ಎಲ್ಲಿ ಪ್ರಮಾಣವಿದರಿ ಅಂತ ಹೇಳಿದ್ರೆ ವೇದಗಳಲ್ಲಿ ಶ್ರುತಿಗಳಲ್ಲಿ ನಮಗೆ ಬೇಕಾದಷ್ಟು ಪ್ರಮಾಣ. ಪರಮಾತ್ಮ ನಮಸ್ಕಾರ ಮಾಡಿದಾಗ ಆತ್ಮನೇಪದಿ ಪ್ರಯೋಗ ಮಾಡ್ತಾರೆ, ಅಂದ್ರೆ ಪರಮಾತ್ಮ ತನಗೆ ತಾನೇ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಸೂಚನೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಪ್ರತಿಯಾಗಿ ರುದ್ರದೇವರು ನಮಸ್ಕಾರ ಮಾಡ್ತಾರೆ, ಅಯ್ಯ ಪರಮಾತ್ಮನೇ ನನಗೆ ಯಾಪ ನಮಸ್ಕಾರ ಮಾಡ್ತಾ ಇದ್ದೆ ಅಂದ್ರೆ ಆಯ್ತು ನನಗೆ ಗೊತ್ತು ನೀನು ನನ್ನ ಒಳಗೆ ನಿನ್ನ ರೂಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದಿ, ಆದ್ರೆ ನಾನು ನಿನಗೆ ಪ್ರತಿ ನಮಸ್ಕಾರ ಮಾಡ್ತಾ ಇರೋದು ನೀನು ಸರ್ವೋತ್ತಮನು ಅನ್ನುವ ದೃಷ್ಟಿಯಿಂದ ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪರಸ್ಮೈಪದಿಯಿಂದ ರುದ್ರದೇವರು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ನೀನು ಬೇರೆ ನಾನು ಬೇರೆ, ನಿನಗೆ ನಾನು ಶರಣ ಆಗಿದ್ದೀನಿ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಪರಮಾತ್ಮ ನಮಸ್ಕಾರ ಮಾಡಿದಾಗ ಮತ್ತೆ ಪ್ರತಿಷ್ಠಾಪನೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ರುದ್ರದೇವರು ಕೂಡ ಪೂಜ್ಯರಾಗಿದ್ದಾರೆ, ನಮಗೆಲ್ಲರೂ ರುದ್ರದೇವರು ಮನೋಅಭಿಮಾನಿಯಾದಂತಹ ದೇವತೆ, ನಮ್ಮೆಲ್ಲರಿಗೂ ಪೂಜ್ಯನಾಗಿದ್ದಾನೆ ರುದ್ರದೇವರು. ರುದ್ರದೇವರನ್ನ ಏನು ಬೇಡಬೇಕಂದ್ರೆ ವೈಷ್ಣವಾನಾಂ ಯಥಾಶಂಭು ಅಂತ ಹೇಳಿದ್ರೆ ವೈಷ್ಣವರಲ್ಲಿ ವಿಷ್ಣು ಭಕ್ತರಲ್ಲಿ ರುದ್ರದೇವರು ಬಹಳ ದೊಡ್ಡವರಾಗಿದ್ದಾರೆ, ಅಂತಹ ರುದ್ರದೇವರನ್ನು ವಿಷ್ಣು ಭಕ್ತಿಯನ್ನು ಕೊಡಪ್ಪ ಅಂತ ಬೇಡಿಕೋಬೇಕು ನಾವು. ಅಷ್ಟೇ ಹೊರತು ರುದ್ರರು ವಿಷ್ಣುವಿಗಿಂತ ಜಾಸ್ತಿ ಅಂತ ತಿಳ್ಕೋಬಾರದು. ಅದೇ ವಿಧವಾಗಿ ಕೃಷ್ಣಾವತಾರದಲ್ಲೂ ಕೂಡ ರುದ್ರದೇವರಿಗೆ ನಮಸ್ಕಾರ ಮಾಡಿದಾಗ ಕೃಷ್ಣ ಅದೇ ವಿಧವಾಗಿ ತಾನು ತನ್ನ ಅಂತರ್ಯಾಮಿ ಅಂದ್ರೆ ರುದ್ರದೇವರವಾಗಿರುವಂತ ತನ್ನದೇ ಆದ ರೂಪ ಯಾವುದಿದೋ ಅದಕ್ಕೆ ರುದ್ರಾಂತರ್ಯಾಮಿ ತನ್ನ ರೂಪಕ್ಕೆ ನಮಸ್ಕಾರ ಮಾಡಿಕೊಂಡಿದ್ದಾನೆ. ಇದಕ್ಕೆ ಅನೇಕ ವಿಧವಾದ ಪ್ರಮಾಣಗಳು ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ರುದ್ರೋ ಬಹುಶಃ ಒಬ್ಬರು ವಿಷಯವಾಹ ಅಂತ ನಾವು ಕೇಳ್ತೀವಿ. ರುದ್ರ ಅನ್ನುವ ಹೆಸರು ಪರಮಾತ್ಮನಿಗಿದೆ. ರುದ್ರ ಆಕ್ಚುಯಲ್ ಆಗಿ ರುದ್ರಾಂತರ್ಗತನಾದ ರುದ್ರರೂಪನಾದ ಪರಮಾತ್ಮ ರುದ್ರದ ಅನ್ನುವ ಹೆಸರಿನಿಂದ ರುದ್ರನ ಒಳಗೆ ಇದ್ದಾನೆ ಪರಮಾತ್ಮ. ಇನ್ಸೈಡ್ ರುದ್ರ, ಹೀಸ್ ವಿತ್ ದ ನೇಮ್ ರುದ್ರ. ಇದ್ದು ಆ ರುದ್ರನಿಗೆ ಆ ಮಹಾಶಕ್ತಿಯನ್ನು ಕೊಡುವವನು ಪರಮಾತ್ಮನೇ ಆಗಿದ್ದಾನೆ. ಅದಕ್ಕೆ ನಮ್ಗೆ ರುದ್ರ ನಾಮ ಶಂಕರೋಸ್ಮಿ ಅಂತ ಹೇಳಿ ಭಗವದ್ಗೀತೆ ಹೇಳಿ ಹೇಳ್ತಾನೆ ಪರಮಾತ್ಮ. ಏಕಾದಶ ರುದ್ರ, 11 ಜನ ರುದ್ರರಿದ್ದಾರೆ. ಅದರ ಒಳಗೆ ಈ ಪರಮೇಶ್ವರ ಉಮಾಪತಿ ರುದ್ರ ಒಬ್ಬನು. ಆ ಉಮಾಪತಿ ರುದ್ರ ಈ 11 ರುದ್ರರಲ್ಲಿ ಉತ್ತಮನಾಗಿದ್ದಾನೆ. ಆ ಉಮಾಪತಿ ರುದ್ರನಿಗೆ ಆ ವಿಶೇಷ ವೈಭೂತಿಯನ್ನು ವಿಭೂತಿಯನ್ನು ಕೊಟ್ಟವನು ಪರಮಾತ್ಮನೇ ಆಗಿದ್ದಾನೆ. ಪರಮಾತ್ಮನಿಗೆ ರುದ್ರ ಬಹಳ ಮಿತ್ರ, ಶಂಕರ ಮಿತ್ರ ಅಂತ ಕರೀತಾರೆ ಪರಮಾತ್ಮನಿಗೆ. ವಿಷ್ಣುವು ಈಸ್ ಎ ಗ್ರೇಟ್ ವೆಲ್ವಿಷರ್ ಆಫ್ ದಿ ರುದ್ರ. ರುದ್ರದೇವರು ನಿತ್ಯ ಉಪಾಸನೆ ಮಾಡ್ತಾ ಇರ್ತಾರೆ ಪರಮಾತ್ಮನ. ಆ ಕಾರಣದಿಂದ ಪರಮಾತ್ಮನಿಗೆ ರುದ್ರದೇವರು ಮೊಮ್ಮಗ, ಅಂದ್ರೆ ಪರಮಾತ್ಮನ ಮಗ ಬ್ರಹ್ಮದೇವರು, ಬ್ರಹ್ಮನ ಮಗ ರುದ್ರದೇವರು. ಈ ವಿಧವಾಗಿ ಮೊಮ್ಮಗನಂತೆ ಇರುವಂತಹ ರುದ್ರದೇವರನ್ನು ಪರಮಾತ್ಮ ನಿತ್ಯವೂ ಕಾಪಾಡ್ತಾ ಇರ್ತಾನೆ. ಆ ಕಾರಣದಿಂದ ರುದ್ರದೇವರನ್ನು ನಾವು ಪರಮಾತ್ಮನಿಗಿಂತ ಜಾಸ್ತಿ ಅಂತ ಯಾವತ್ತೂ ಕೂಡ ಭಾವನೆ ಮಾಡಕೂಡದು. ಈ ವಿಧವಾಗಿ ಮಾಡಿದ್ರೆ ರುದ್ರದೇವರಿಗೆ ಬಹಳ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಅದಕ್ಕೆ ಶಿವಾದಿಗಳು ವಿಷ್ಣುವಿಗಿಂತ ಅಧಿಕರು ಅಂತ ತಿಳ್ಕೋಕೂಡದು. ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ. ಅದೇ ವಿಧವಾಗಿ ಇದು 4ನೇ ದ್ವೇಷ. ಅದಾದ ಮೇಲೆ 5ನೇ ದ್ವೇಷ ಯಾವುದು ಅಂತ ಹೇಳಿದ್ರೆ ರಾಮಕೃಷ್ಣ ಅವತಾರಗಳಲ್ಲಿ ಭೇದ ಚಿಂತನೆ ಮಾಡುವುದು. ಅಂದ್ರೆ ಪರಮಾತ್ಮನ ಒಂದು ಅವತಾರಕ್ಕಿಂತ ಇನ್ನೊಂದು ಅವತಾರ ಜಾಸ್ತಿ ಕಮ್ಮಿ ಅಂತ ಚಿಂತನೆ ಮಾಡುವುದು, ಅದು ಒಂದು ದ್ವೇಷಕ್ಕೆ ಕಾರಣ. ಈ 5ನೇದು ಅಂದ್ರೆ ರಾಮನ ಅವತಾರ, ಕೃಷ್ಣನ ಅವತಾರ, ಅಷ್ಟೇ ಅದೇ ಎಲ್ಲ ಅವತಾರಗಳು, ಪರಮಾತ್ಮನ ಸಮಸ್ತವಾದ ಅವತಾರಗಳು ಸಮಾನವಾಗಿರುವಂತಹದ್ದು. ಈ ಕಾರಣದಿಂದ ಪರಮಾತ್ಮನಲ್ಲಿ ಅವತಾರದಲ್ಲಿ ಭೇದ ಚಿಂತನೆ ಮಾಡುವುದು 5ನೇ ದ್ವೇಷ ಆಗಿದೆ. ಆವಾಗ ನಮ್ಗೆ ಇನ್ನೊಂದು ಸಂಶಯ ಬರುತ್ತೆ. ನಾವು ರಾಮಾವತಾರದಲ್ಲಿ ಪರಶುರಾಮ ಬರ್ತಾನೆ, ಪರಶುರಾಮ ಧನಸ್ಸನ್ನು ರಾಮದೇವರಿಗೆ ಕೊಟ್ಟು ಇದು ಮಾಡುವಂತ ರಾಮದೇವರ ಜೊತೆ ವೈರ ಮಾಡ್ತಾನೆ, ರಾಮದೇವರು ತಾನು ಜಾಸ್ತಿ ಅಂತ ತೋರಿಸಿಕೊಳ್ಳುತ್ತಾನೆ ಅಂತ ಹೇಳಿ ನಾವು ಕೇಳ್ತೀವಿ ಕತೆ. ಅಂದ್ರೆ ಪರಶುರಾಮ ಅವತಾರಕ್ಕಿಂತ ರಾಮನ ಅವತಾರ ಜಾಸ್ತಿ ಅಂತ ತೋರಿಸಿಕೊಟ್ಟಿದ್ದಾನಲ್ಲವಾ ಅಂತ ಸಂಶಯ ಬರುತ್ತೆ. ಆದ್ರೆ ಅದಕ್ಕೆ ಆಚಾರ್ಯರು ಮಹಾಭಾರತ ಪ್ರಯಾಣದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ ಹೇಳಿದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಅತುಲ ಅನ್ನುವ ಒಂದು ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಎರಡು ವರಗಳನ್ನು ಬೇಡಿಕೊಳ್ತಾನೆ. ಒಂದು ಏನು, ತನಗೆ ಸಾವು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಬ್ರಹ್ಮದೇವ ಅಂತಹ ವರ ನನ್ನಿಂದ ಕೊಳ್ಳಕ್ಕಾಗೋದಿಲ್ಲ ಅಂತಾನೆ. ಹಾಗಾದ್ರೆ ವಿಷ್ಣುವು ಯಾವಾಗಾದ್ರೆ ಸೋಲ್ತಾನೋ, ವೆನ್ ಲಾರ್ಡ್ ವಿಷ್ಣು ಗೆಟ್ಸ್ ಡಿಫೀಟೆಡ್, ಆವಾಗ ನನ್ನ ಸಾವಾಗಬೇಕು. ಸೊ ವಿಷ್ಣು ವಿಲ್ ನೆವರ್ ಗೆಟ್ ಡಿಫೀಟೆಡ್, ಆವಾಗ ನನ್ನ ಸಾವು ಆಗೋದಿಲ್ಲ ಅಂತ ಹೇಳಿ ಆ ವರ ಬೇಡ್ತಾನೆ. ಎರಡನೇದಾಗ ಆವಾಗಲೂ ಕೂಡ ದೇವರೇನೋ ನಾಟಕ ಕಾಡ್ತಾನೆ ಅಂತ ಹೆದರಿಕೆ. ನಾನು ಪರಮಾತ್ಮನ ಒಳಗೆ ನಾನು ನಿವಾಸ ಮಾಡಬೇಕು, ಐ ಶುಡ್ ಸ್ಟೇ ಇನ್ಸೈಡ್ ವಿಷ್ಣು, ವಿಷ್ಣುವಿನ ಒಳಗೆ ನಾನು ನಿವಾಸ ಮಾಡ್ತಾ ಇರಬೇಕು ಅಂತ ಹೇಳಿ ಅಂದ್ರೆ ಈ ವಿಧವಾಗಿ ಒಂದು ವರ ಬೇಡ್ತಾನೆ. ಈ ವಿಧವಾದ ಎರಡು ವರಗಳನ್ನು ಬೇಡಿದಾಗ ಪರಮಾತ್ಮ ಏನು ಮಾಡ್ತಾನೆ, ಅದಕ್ಕೆ ತಕ್ಕಂತೆ ಆ ಆತುಲ ಅನ್ನುವ ರಾಕ್ಷಸ ಎಲ್ಲರಿಗೂ ತೊಂದರೆ ಕೊಡ್ತಾನೆ, ಬಹಳ ಲೋಕಕಂಟಕನಾಗಿರ್ತಾನೆ. ಆ ಕಾರಣದಿಂದ ಆ ಅತುಲನ ಸಂಹಾರ ಮಾಡುವುದಕ್ಕಾಗಿ ಅತುಲ ಅನ್ನುವನು ಆ ರಾಕ್ಷಸ ಪರಶುರಾಮನ ಒಳಗೆ ಇರುವಂತೆ ಮಾಡಿ ತನ್ನ ಒಳಗೆ ಇಟ್ಟುಕೊಳ್ತಾನೆ. ಇಟ್ಟುಕೊಂಡು ಪರಶುರಾಮ ದೇವರು ರಾಮದೇವರ ಹತ್ರ ಸೋಲಿದ, ಅಂದ್ರೆ ತನ್ನ ಹತ್ರದ ದೇವರನ್ನು ಸೋಲಿಸುವವರು ಯಾರು ಇಲ್ಲ, ತನ್ನಿಂದ ತಾನೇ ಸೋಲಕ್ಕೆ ಪರಮಾತ್ಮ ನಾಟಕ ಆಡ್ತಾನೆ. ಅದಕ್ಕೆ ಪರಶುರಾಮ ದೇವರು ರಾಮದೇವರ ಹತ್ರ ಸೋತಿದ್ದಾರೆ ಅಂತ ತೋರಿಸಿಕೊಡ್ತಾನೆ. ಅಂದ್ರೆ ಏನು, ಆ ಕಾರಣದಿಂದ ದೇವರು ಸೋತಂಗ ಆಗತ್ತೆ, ಆವಾಗ ಅತುಲನ ಸಂಹಾರವಾಗತ್ತೆ. ರಾಮದೇವರು ಬಾಣವನ್ನು ಮಾಡಿ ಎಲ್ಲಿ ಹಾಕಬೇಕಂದ್ರೆ ಅತುಲನ ಮೇಲೆ ಸಂಹಾರ ಮಾಡ, ಅತುಲನ್ನ ಹಾಕ ಸಂಹಾರ ಮಾಡು ಅಂತ ಹೇಳ್ತಾನೆ. ಸೊ ತಾನು ಬಾಣವನ್ನು ಬಿಟ್ಟರೆ ಅತುಲನ್ನ ಸಂಹಾರವಾಗತ್ತೆ. ಈ ಕಾರಣದಿಂದ ಈ ವಿಧವಾಗಿ ಪರಮಾತ್ಮ ನಾಟಕವಾಡ್ತಾನೆ ಹೊರತು ಪರಶುರಾಮನ ಅವತಾರಕ್ಕೆ ರಾಮನ ಅವತಾರಕ್ಕೆ ಯಾವ ಭೇದವೂ ಇಲ್ಲ, ಇಬ್ಬರು ಸಂಪೂರ್ಣರು. ಅದಕ್ಕೆ ಪರಶುರಾಮ ಪ್ರೀತ್ಯರ್ಥ ನಾವು ವೇದಗಳಲ್ಲಿ ಎಲ್ಲಾ ಕಡೆ ಬೇಕಾದಷ್ಟು ಕಡೆ ನಾವು ಮಂತ್ರಗಳನ್ನು ನೋಡ್ತೀವಿ. ಪರಶುರಾಮ ದೇವರು ಬಹಳ ಸೇಮ್ ವಿಷ್ಣುವಿನ ರೂಪ, ಸರ್ವತಂತ್ರ ಸ್ವತಂತ್ರನಾದವನು. ಇನ್ನೊಂದು ಸಂಶಯ, ಪರಶುರಾಮ ದೇವರು ಮತ್ತೆ ಹೋಗಿ ರಾಜರೆಲ್ಲ ಸಂಹಾರ ಮಾಡಿದ್ದಾರೆ, ಇಂಡಿಸ್ಕ್ರಿಮಿನೇಟ್ಲಿ ಹಿ ಕಿಲ್ಡ್ ಆಲ್ ದ ಕಿಂಗ್ಸ್ ಅಂತ ಇನ್ನೊಂದು ಸಂಶಯ ಬರುತ್ತೆ. ಅದು ಕೂಡ ತಪ್ಪು ಜ್ಞಾನ. ಪರಶುರಾಮ ದೇವರು ಇಂಡಿಸ್ಕ್ರಿಮಿನೇಟ್ ಆಗಿ ಯಾರನ್ನ ಸಂಹಾರವೂ ಮಾಡಲಿಲ್ಲ, ದುಷ್ಟರಾದ ರಾಜರನ್ನು ಮಾತ್ರವೇ ಸಂಹಾರ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲ ರಾಜರ ಸಂಹಾರ ಮಾಡಿದ್ದರೆ ಮತ್ತೆ ಅಷ್ಟು ಜನ ರಾಜಂದರು ರಾಮಾವತಾರದಲ್ಲಿ ಅನೇಕ ಮಂದಿ ರಾಜರ ಪ್ರಸಂಗ ಕೇಳ್ತೀವಿ. ಜನಕ ಮಹಾರಾಜ ಆ ಧನುರ್ಭಂಗದ ಸಂದರ್ಭ ಮಾಡುವ ಧನಸ್ಸನ್ನು ಇಟ್ಟಾಗ ಬೇಕಾದಷ್ಟು ಜನ ರಾಜರು ಬರ್ತಾರೆ. ಸೊ ಬೇಕಾದಷ್ಟು ಕ್ಷತ್ರಿಯ ಇದ್ರು ಅನ್ನೋದು ನಾವು ಕೇಳ್ತೀವಿ. ಸೊ ಅಂದ್ರೆ ಭೂಮಿಯಲ್ಲಿ ಬೇಕಾದಷ್ಟು ಜನ ಕ್ಷತ್ರಿಯರು ಆಫ್ಟರ್ ಪರಶುರಾಮ ಮಹಾಸದೇವರ ಆಲ್ ದೇರ್, 21 ಸತಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಸಂಹಾರ ಮಾಡಿದ್ದಾರೆ ಅಂತ ಹೇಳಿದರೆ ದುಷ್ಟ ಕ್ಷತ್ರಿಯರನ್ನು ಮಾತ್ರವೇ ಸಂಹಾರ ಮಾಡಿದ್ದಾರೆ. ಯಾಕಂದ್ರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡುವುದು ಪರಮಾತ್ಮನ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಟಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಂತೆ ಪರಮಾತ್ಮ ಯಾವತ್ತೂ ದುಷ್ಟ ಶಿಕ್ಷಣ ಮಾಡ್ತಾನೆ, ಶಿಷ್ಟ ರಕ್ಷಣೆ ಮಾಡ್ತಾನೆ. ಆ ಕಾರಣದಿಂದ ದುಷ್ಟರಾದ ಕ್ಷತ್ರಿಯರನ್ನು ಮಾತ್ರವೇ ಪರಶುರಾಮ ದೇವರು ಸಂಹಾರ ಮಾಡಿದ್ದಾರೆ. ಸೊ ಈ ವಿಧವಾಗಿ ಪರಶುರಾಮ ದೇವರಲ್ಲಿ ದೋಷ ಚಿಂತನೆಯನ್ನು ಯಾವತ್ತೂ ಮಾಡಕೂಡದು, ಅದು ಬಹಳ ತಪ್ಪು ವಿಷಯವಾಗಿದೆ. ಸೊ ಪರಶುರಾಮ ರಾಮನ ಅವತಾರಗಳು ಸಮಾನವಾಗಿದೆ ಅನ್ನುವ ಜ್ಞಾನ ಯಾವತ್ತೂ ಇಟ್ಕೋಬೇಕು. ಅವತಾರಗಳಲ್ಲಿ ಪರಮಾತ್ಮನ ಅವತಾರಗಳಲ್ಲಿ ಭೇದವಿಲ್ಲವೇ ಇಲ್ಲ. ಇದಕ್ಕೆ ಏನು ಪ್ರಮಾಣ ರೀ ಅಂದ್ರೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿ ಶ್ರುತಿಯಲ್ಲಿ ಬಂದಂತೆ ಪರಮಾತ್ಮ ಈಸ್ ಇನ್ಫೈನೆಟ್ಲಿ ಕಂಪ್ಲೀಟ್ ಅಂಡ್ ಎವ್ರಿ ಅವತಾರ ಇನ್ಫೈನೆಟ್ ಪಾರ್ಟ್ ತಗೊಂಡ್ರೆ ಅದು ಇಟ್ಸ್ ಇನ್ಫೈನೆಟ್. ಇನ್ಫೈನೆಟ್ ನಲ್ಲಿ ಮತ್ತು ಫೈನೆಟ್ನೆಸ್ ಬರೋದಿಲ್ಲ. ಪರಮಾತ್ಮ ಅನಂತನಾದವನು, ಅವನಿಗೆ ಹೆಸರೇ ಅನಂತ ಅಂತ. ಪರಮಾತ್ಮ ಅನಂತನಾದ ಪರಮಾತ್ಮ ಅವತಾರಗಳನ್ನು ಮಾಡಿದ್ರೆ ಒಂದೊಂದು ಅವತಾರವೂ ಅನಂತವಾಗಿಯೇ ಇದೆ. ಯಾವ ಅವತಾರವೂ ಕೂಡ ಪೂರ್ಣಾವತಾರ ಅಪೂರ್ಣಾವತಾರ ಇತ್ಯಾದಿ ಪ್ರಯೋಗಗಳನ್ನು ಮಾಡ್ತಾರೆ, ಅದು ತಪ್ಪು ಪ್ರಯೋಗಗಳು. ಪರಮಾತ್ಮನ ಪ್ರತಿಯೊಂದು ಅವತಾರವು ಪೂರ್ಣವಾಗಿದೆ. ಎವ್ರಿ ಅವತಾರ ಆಫ್ ಪರಮಾತ್ಮ ಈಸ್ ಕಂಪ್ಲೀಟ್ ಅಂಡ್ ಇನ್ಫೈನೆಟ್ ಅಂಡ್ ಫ್ಲಾಲೆಸ್. ಈ ವಿಧವಾದ ಜ್ಞಾನವಿರಬೇಕು. ಇದಾಗಿ ಈ ಪರಮಾತ್ಮನ ಅವತಾರಗಳಲ್ಲಿ ಭೇದ ಚಿಂತನೆ ಮಾಡುವುದು ಅದು ಐದನೇ ದ್ವೇಷವಾಗಿದೆ. ಅದಾದ ಮೇಲೆ ಆರನೆಯದು ಪೃಥು ನಾರದಾದಿಗಳನ್ನು ದೇವರ ಅವತಾರವನ್ನು ಭಾವನೆ ಮಾಡುವುದು. ಅಂದ್ರೆ ಯಾವುದು ಪರಮಾತ್ಮನ ಅವತಾರಗಳಲ್ಲವೋ ಅವನ್ನು ಪರಮಾತ್ಮನ ಅವತಾರಗಳು ಅಂತ ಚಿಂತನೆ ಮಾಡುವುದು ಯಾವುದಿದೋ ದಟ್ ಈಸ್ ಸಿಕ್ಸ್ತ್ ಕೈಂಡ್ ಆಫ್ ದ್ವೇಷ. ಆರನೇ ದ್ವೇಷ ಅವತಾರವಾಗದೇ ಇರುವುದನ್ನು ಅವತಾರ ಅಂತ ಭಾವನೆ ಮಾಡುವುದು ಯಾವುದೋ ಅದು ಸಿಕ್ಸ್ತ್ ಕೈಂಡ್ ಆಫ್ ದ್ವೇಷ. ಅದಾದ ಮೇಲೆ ಸೆವೆಂತ್ ದ್ವೇಷ, ಯಾವುದು ಪರಮಾತ್ಮನ ಅವತಾರಗಳಿವೋ ಅದನ್ನು ಅವತಾರವಲ್ಲ ಅಂತ ತಿಳಿಯೋದು. ಈಗ ವ್ಯಾಸ ಪರಮಾತ್ಮ ವ್ಯಾಸರಾಗಿ ಅವತಾರ ಮಾಡಿದ್ದಾರೆ. ಕಪಿಲ ಅನ್ನೋದು ಪರಮಾತ್ಮನ ಅವತಾರವಾದ ಕಪಿಲ ಮಹರ್ಷಿ ಇದ್ದಾರೆ. ಪರಮಾತ್ಮನ ಅವತಾರವಾಗದೇ ಇರುವ ಕಪಿಲ ಮಹರ್ಷಿ ಎರಡು ಇಬ್ಬರಿದ್ದಾರೆ. ಕಪಿಲ ಮಹರ್ಷಿ ಅನ್ನುವ ಹೆಸರಿನಲ್ಲಿ ಕಪಿಲ ಅನ್ನುವ ಹೆಸರಿನಲ್ಲಿರುವಂತಹ ಋಷಿಗಳು ಇಬ್ಬರು. ಒಂದು ಪರಮಾತ್ಮ ತಾನೇ ಕಪಿಲ ಮಹರ್ಷಿಯಾಗಿ ಒಂದು ಅವತಾರ ಮಾಡಿದ, ಅದು ಒಂದು ಕಪಿಲ ಮಹರ್ಷಿ. ಅದರಲ್ಲಿ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡ್ತಾನೆ. ಅದಾದ ಮೇಲೆ ಕಪಿಲ ಅನ್ನುವ ಬೇರೆ ಋಷಿಯೂ ಇದ್ದಾನೆ. ಸೊ ಇಲ್ಲಿ ಕಪಿಲ ಅನ್ನುವ ಪರಮಾತ್ಮನ ಅವತಾರವನ್ನು ಮಾತಾಡ್ತಾ ಇದ್ದೀವಿ. ವ್ಯಾಸ ಕಪಿಲ ವೇದವ್ಯಾಸರು, ಕಪಿಲ ಮಹರ್ಷಿ ಪರಮಾತ್ಮನ ಅವತಾರ, ಭೃಗುರಾಮ ಅಂದ್ರೆ ಪರಶುರಾಮ ಇವರೆಲ್ಲರೂ ಕೂಡ ಕೇವಲ ಋಷಿಗಳು, ಪರಮಾತ್ಮನ ಅವತಾರವಲ್ಲ ಅಂತ ಭಾವನೆ ಮಾಡುವುದು ಅದು ಏಳನೇ ದ್ವೇಷ. ಸೆವೆಂತ್ ದ್ವೇಷ ಈಸ್ ವಾಟ್ ಎವರ್ ಇಸ್ ಪರಮಾತ್ಮನ ಅವತಾರ ಅದು ಪರಮಾತ್ಮನ ಅವತಾರ ಅಲ್ಲ ಅಂತ ಚಿಂತನೆ ಮಾಡುವುದು ಅದು ಏಳನೇ ದ್ವೇಷವಾಗಿದೆ. ಅದಾದ ಮೇಲೆ ಎಂಟನೇ ದ್ವೇಷ ಯಾವುದಂತ ಹೇಳಿದ್ರೆ ವಿಷ್ಣು ಭಕ್ತರನ್ನು ದ್ವೇಷ ಮಾಡುವುದು. ನಿಶ್ಚಯ ಜ್ಞಾನ ಇರುವಂತಹ ವಿಷ್ಣು ಭಕ್ತರು ಯಾರಿದ್ದಾರೋ ಅವರ ಮೇಲೆ ದ್ವೇಷ ಮಾಡುವುದು ಅದು ಎಂಟನೇ ದ್ವೇಷವಾಗಿದೆ. ಅಂದ್ರೆ ಇದು ಪರ್ಸನ್ಸ್, ವಿಷ್ಣು ಭಕ್ತಿ ಇರುವಂತಹ ವ್ಯಕ್ತಿಗಳ ಮೇಲೆ ದ್ವೇಷ ಮಾಡುವುದು ಅದು ಎಂಟನೇ ದ್ವೇಷ. ಇದು ಕೂಡ ಬಹಳ ಕೆಟ್ಟದು. ಅದಾದ ಮೇಲೆ ಒಂಬತ್ತನೇದು ಯಾವುದು ಅಂತ ಹೇಳಿದ್ರೆ ನವವಿಧ ದ್ವೇಷಗಳಲ್ಲಿ ಒಂಬತ್ತು ನೈನ್ತ್ ದ್ವೇಷ ಅದು ಯಾವುದು ಅಂತ ಹೇಳಿದ್ರೆ ಭಗವದ್ ಭಕ್ತರು ಮಾಡಿದಂತಹ ಹೇಳುವಂತಹ ಸ್ಮೃತಿಗಳು ಶ್ರುತಿಗಳು ಕಲ್ಪಿತ. ಅಂದ್ರೆ ಅವು ದೇ ಆರ್ ಆಲ್ ಇಮ್ಯಾಜಿನರಿ ಥಿಂಗ್ಸ್. ವಾಟ್ ಎವರ್ ಶ್ರುತಿ ವೇದಗಳಲ್ಲಿರುವಂತಹ ವಚನಗಳು, ವೇದ ವಾಕುಗಳು ಯಾವ್ದಿದೋ, ಪುರಾಣಗಳಲ್ಲಿರುವಂತಹ ವಾಕುಗಳು, ಇವೆಲ್ಲ ಕೂಡ ಏನೋ ಕಟ್ಟು ಕಥೆಗಳಲ್ಲಿ ಸ್ಟೋರೀಸ್, ದೇ ಆರ್ ಆಲ್ ಜಸ್ಟ್ ಮಿಯರ್ ಸ್ಟೋರೀಸ್ ಅಂತ ಹೇಳಿ ಭಾವನೆ ಮಾಡುವುದು ಒಂಬತ್ತನೇ. ಅಂದ್ರೆ ಪರಮಾತ್ಮನ ಬಗ್ಗೆ ವರ್ಣನೆ ಮಾಡುವಂತಹ ಉತ್ತಮವಾದ ಗ್ರಂಥಗಳು ಯಾವುದಿದೋ ಅವೆಲ್ಲವೂ ಕೂಡ ಕೇವಲ ಕಲ್ಪಿತವಾದ ಗ್ರಂಥಗಳು ಅಂತ ಭಾವನೆ ಮಾಡುವುದು ಅದು ಒಂಬತ್ತನೇ ವಿಧವಾದ ದ್ವೇಷ. ಈ ವಿಧವಾಗಿ ಒಂಬತ್ತು ವಿಧವಾದ ದ್ವೇಷಗಳಿಗೆ ಆಶ್ರಯನಾಗಿದ್ದಾನೆ. ಅದರಲ್ಲಿ ಅದಕ್ಕೆ ಬೇರೆಯವರಿಗೂ ಅಂತಹ ದ್ವೇಷಗಳನ್ನು ಉಂಟು ಮಾಡುವವನಾಗಿದ್ದಾನೆ ಅಂತಹ ಕಲಿಪುರುಷನ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಮತ್ತು ಕಲಿಯ ಸ್ಥಾನಗಳು ಯಾವುದು ಅನ್ನೋದು ನೆಕ್ಸ್ಟ್ ಇನ್ನು ಹೇಳ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಅದು ಸ್ವಲ್ಪ ಇನ್ನು ಟೈಮ್ ಆಗುತ್ತೆ. ಅದಕ್ಕೆ ಯಾರಿಗಾದ್ರೂ ಏನು ಕ್ವಶನ್ಸ್ ಇರುತ್ತೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಅವಕಾಶ ಕೊಡೋಣ ಅಂತೇಳಿ ಇದು ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣ ಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತ್ಯತ್ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣ ಮಸ್ತು. ನಾರಾಯಣ.